ஸ்ரீகுருப்பியோ நம. அப்ரமம் வங்கரஹிதம் அஜடம் விமலம் சதா ஆனந்ததீர்த்தமத்லம் பஜேதாபத்ரயாபகம் மித்யா சித்தாந்த துத்வாந்த வித்வம்ஷணவிசேஷண ஜெய்தீர்த்தாகச்சனே பாசதாம் நோ ஹிருதம்பரே அர்த்திகல்பிதகல்போயம் பிரத்யத்திகிருதகேசரி வியாசதீர்த்தகுரு பூயாத் அஸ்மதிஷ்டாத்த சித்தையே தப்போ வித்யா விரக்தியாதி சத்குணோகாகரானம் விவாதிராஜகுருன் வந்தே ஹிக்ரிபதாஷயான் உஜ்ஜய ராகவேந்திராய சித்தர்மதாய பஜதாம் கல்பவருஷாய நமதாம் காமதேனவே துர்வாதி துவாந்தரவையே வைஷ்ணவேந்தீவரேந்தவே ஸ்ரீ ராகவேந்திர குருவே நமோ அத்தியந்தயாளவே ஆபாதமௌலி பரியந்தம் குருநாமாக்தி ஸ்மரே தென விக்னாஹ பிரஷ்யந்தி சித்தியஞ்ச மனோரதாஹ ஹரிஹி ஓம் ஸ்ரீ குருப்பியோ நமஹ. நாவு புருஷ சூக்த அதர அர்த்த சிந்தனையன்னு மாத்தா பந்திதீவி. புருஷ சூக்தக்கே ருஷி தேவதே சந்தஸ்ஸு புருஷ நாமக பரமாத்ம அவனே ருஷியூ ஆகிதானே நாராயண அவனே தேவதையும் ஆகிதானே. ಇದು ಛಂದಸ್ಸು ನಾವು ಅನುಷ್ಟುಪ್ ಛಂದಸ್ಸಿನಲ್ಲಿ ಎಲ್ಲ ಇದೆ. ಕೊನೆಯಲ್ಲಿರುವಂಥದ್ದು ಅದು ತ್ರಿಷ್ಟುಪ್ ಛಂದಸ್ಸಿನಲ್ಲಿರುವಂಥದ್ದು. ಸೊ 14 ಶ್ಲೋಕ ಮಂತ್ರಗಳು ಅನುಷ್ಟುಪ್ನಲ್ಲಿದ್ದು 15ನೇದು ತ್ರಿಷ್ಟುಪ್ನಲ್ಲಿದೆ. ಆ ಯಜುರ್ವೇದದಲ್ಲಿ 3 ಕೊನೆಯವು ಅವು ಕೂಡ ತ್ರಿಷ್ಟುಪ್ ಛಂದಸ್ಸಿನಲ್ಲಿರುವಂಥದ್ದು. ಅನುಷ್ಟುಪ್ ಅಂದರೆ 8 ಅಕ್ಷರಗಳು, ತ್ರಿಷ್ಟುಪ್ ಅಂದರೆ 11 ಅಕ್ಷರಗಳು ಪಾದಕ್ಕಿರುವಂಥದ್ದು. ನಾವು ಓಂ ಸಹಸ್ರಶೀಷಾ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅದು ನೋಡಿದ್ದೀವಿ. ಪುರುಷ ಶಬ್ದ ಪರಮಾತ್ಮನಿಗೆ ಯಾಕೆ ಅನ್ವಯವಾಗತ್ತೆ ಅನ್ನುವುದು ಬ್ರಹ್ಮಸೂತ್ರ ಮುಂತಾದವುಗಳ ಮೂಲಕವಾಗಿಯೂ ನೋಡಿದ್ದೀವಿ. ಅದಾದ ಮೇಲೆ ಅವನು ಎಲ್ಲವನ್ನು ಪ್ರಕೃತಿಯನ್ನು ಮೀರಿ ನಿಂತಿದ್ದಾನೆ ಅಂತೇಳಿ ಅಲ್ಲಿ ಹೇಳುವಾಗ ಸಹಸ್ರಶೀಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವ ಅತ್ಯತಿಷ್ಠ ದಶಾಂಗುಳಂ ಅಂತ ಹೇಳಿದಾಗ, ದಶ ಅಂದರೆ ಅಸಂಖ್ಯಾಕವಾದ, ಅಂಗುಳ ಅಂದರೆ ಅಪರಿಮಿತವಾದ ಅನಂತವಾದ ಜಗತ್ತಿನವರೆಗೂ, ಅಂದರೆ ಜಗತ್ತಿನ ಮೀರಿ, ಎಷ್ಟು ಮೀರಿ, ಇಷ್ಟೇ ಮೀರಿ ನಿಂತಿದ್ದಾನೆ ಅಂದರೆ ಇಲ್ಲ, ಮೀರಿ ನಿಲ್ಲುವುದು ಕೂಡ ಅನಂತವಾಗಿ ಮೀರಿ ನಿಂತಿದ್ದಾನೆ. ಎಷ್ಟು ದೂರ ಅಂದರೆ ಅನಂತ ದೂರದಲ್ಲಿಯೂ ಮೀರಿ ನಿಂತಿದ್ದಾನೆ ಅಂದರೆ ಇದು ಭಗವಂತನ ಅನಂತತ್ವವನ್ನು ಹೇಳುವಂಥದ್ದಾಗಿದೆ. ಅದಾದ ಮೇಲೆ ಇನ್ನೊಂದು ರೀತಿಯಲ್ಲಿ ಕೂಡ ದಶಾಂಗುಳಂ, ನಮ್ಮ ಜ್ಯೋತಿರ್ಮಯವಾದ ಹೃದಯ ಯಾವುದಿದೋ 10 ಅಂಗುಳ, ಅದಕ್ಕೆ ಈ ನಾರ್ಮಲ್ ಹೃದಯ ಲೆಫ್ಟ್ ಸೈಡ್ ಇರುವಂಥದ್ದು ಅದು 10 ಅಂಗುಳ ಇಲ್ಲ, ಅದು ಇನ್ನೂ ಕಡಿಮೆ ಇರುವಂಥದ್ದು. ಆದರೆ ನಮ್ಮ ಹೃದಯ 10 ಅಂಗುಳ ಪರಿಮಾಣದಲ್ಲಿರುವಂತಹ ಆ ಹೃದಯದಲ್ಲಿ ಭಗವಂತ ನೆಲೆಸಿದ್ದಾನೆ ಅಂಥೇಳಿ ಹೇಳುವಂಥದ್ದು, ಇಲ್ಲ ನಮ್ಮ ನಾಭಿಯಿಂದ 10 ಅಂಗುಳದ ಮೇಲೆ ಅಲ್ಲಿರುವಂಥದ್ದು ಅಂತದ್ದು. ಸೊ ಹೀಗೆ ಅಲ್ಲಿ ಭಗವಂತ ಒಟ್ಟಾರೆ ಅಲ್ಲಿರುವ ಭಗವಂತ ಇಡೀ ವಿಶ್ವವನ್ನು ಮೀರಿ ನಿಂತಿದ್ದಾನೆ ಅಂತ ಹೇಳಿ ಆದ ಮೇಲೆ ಎರಡನೇ ಮಂತ್ರ, ಸರಿ ಮೀರಿ ನಿಂತಿದ್ದಾನೆ, ಮೀರಿ ನಿಲ್ಲುವುದು ಮಾತ್ರವೇ ಅಲ್ಲ, ಅದನ್ನು ನೇಮನ ಮಾಡುವುದು ಅವನೇ. ಯಾವಾಗ ನೀವೇ ನೇಮನ ಮಾಡ್ತಾನೆ ಅಂದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೂ ಬೇರೆ ಯಾರೂ ನೇಮನ ಮಾಡುವುದು ಅನ್ನೋದು ಇಲ್ಲ, ಅವನೇ ಪೂರ್ವ ಸ್ವತಂತ್ರ, ಅವನೇ ಪೂರ್ಣವಾಗಿ ಇದ್ದು ಯಾವಾಗಲೂ ನೇಮನ ಮಾಡುವವನೇ ಅನ್ನುವುದು, ಎಲ್ಲಿ ಯಾರನ್ನು ನೇಮನ ಮಾಡ್ತಾನೆ ಹೇಗೆ ಮಾಡ್ತಾನೆ ಅನ್ನೋದು ಎರಡನೇ ಮಂತ್ರದಲ್ಲಿ ಬರುತ್ತೆ. ಅಲ್ಲಿ ಹೇಳುವಾಗ ಪುರುಷ ಏ ವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನೋ ಯದನ್ನೇ ನಾತಿರೋಹತಿ ಎನ್ನುವ ಎರಡನೇ ಮಂತ್ರ. ಅಲ್ಲಿ ಪುರುಷ ಏ ವೇದಂ ಸರ್ವಂ ಅಂತ ಬರುತ್ತೆ, ಪುರುಷ ಏ ವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಸೊ ಇಲ್ಲಿ ರಾಯರ ವ್ಯಾಖ್ಯಾನ,
ಸಾರಿ ಟು ಇಂಟರಪ್ಟ್ ಯು, ಸಾರಿ, ಇಲ್ಲಿ ಕೃಷ್ಣ ಯಜುರ್ವೇದ ಮಂತ್ರದಲ್ಲಿ ಪುರುಷ ಏ ವೇದಗಂ ಸರ್ವಂ ಅಂತ ಬರೆದಿದ್ದಾರೆ. Just one small, do you think this part is correct? Just maybe if you can shed some light on this part also.
Definitely. ಯಜುರ್ವೇದದಲ್ಲಿ ಆ ಪ್ರೊನೌನ್ಸ್ ಬರೆಯುವಾಗ ಅದು ಹೇಗಂದ್ರೆ ಆ ಗುಂ ಅದನ್ನು ಮನೆಯಿಂದ ತುಂಬಾ ಕ್ರಿಯೇಟ್ ಮಾಡ, ಪುರುಷ ಏ ವೇದ ಗುಂ ಸರ್ವಂ ಅಂತ ಹೇಳ್ತಾರೆ. ಅದು ಹಾಗಲ್ಲ, ಅದು ಅನುಸ್ವಾರವನ್ನು ಯಜುರ್ವೇದದಲ್ಲಿ ಹೇಳುವಾಗ ಪುರುಷ ಏ ವೇದಂ ಕ ಘ ಙ ಇದೆ ನೋಡ್ರಿ, ಆ ಙ ಅನ್ನುವುದು ಅದು ಸೇರತ್ತೆ. ಆದ್ದರಿಂದ ಏ ವೇದಂ ಸರ್ವಂ ಅದು ಹೇಳೋದು ಒಂಥರ ಹೇಳಬೇಕದು. ಆದ್ದರಿಂದ ಆ ಕ ಖ ಘ ಙನಲ್ಲಿ ಙ ಬರುತ್ತೆ ನೋಡ್ರಿ, ಅದು ಹೇಳಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅದನ್ನು ಗಕಾರದಿಂದ ಹಾಕಿ ಅದು ಹಾರ್ಡ್ ಗಕಾರದಿಂದ ಪ್ರೊನೌನ್ಸ್ ಮಾಡ್ತಾರೆ, ಅದು ಬರೀಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಗುಂ ಅಂತ ಬರೀತಾರೆ. ಪ್ರೊನೌನ್ಸ್ ಮಾಡುವ ಕೂಡ ಪುರುಷ ಏ ವೇದ ಗುಂ ಸರ್ವಂ ಅಂತ ಹೇಳಿದರೆ ಅದು ಸರಿಯಾದ ಉಚ್ಚಾರಣೆ ಅಲ್ಲ, ಅದು ಪುರುಷ ಏ ವೇದ ಗುಂ ಸರ್ವಂ ಅಲ್ಲ, ಏ ವೇದಂ ಆ ಒಂದ್ಸಲ ಯಜುರ್ವೇದದಲ್ಲಿ ಹೇಳುವಾಗ, ಋಗ್ವೇದದಲ್ಲಿ ಹೇಳುವಾಗ ಪುರುಷ ಏ ವೇದಂ ಸರ್ವಂ ಅಂತ ಹೇಳಿಬಿಡ್ತೀವಿ. ಯಜುರ್ವೇದ ಪ್ರೊನೌನ್ಸಿಯೇಷನ್ ಹೇಳುವಾಗ ಆ ಣಕಾರವನ್ನು ತಂದು ಅಲ್ಲಿಡಬೇಕು. ಅಂದರೆ ಅದು ಅನುಸ್ವಾರದ್ದೇ, ಅನುಸ್ವಾರವು ಅದರ ಮುಂದೆ ಙ ಕಾಕಾಗಾಘ ಅಂಗ ಪುರುಷ ಏ ವೇದಂ ಸರ್ವಂ ಏ ವೇದಂ ಸರ್ವಂ ಏ ವೇದಂ ಸರ್ವಂ. ಸೊ ಆ ತರಹ ಬರ ಏ ವೇದಂ ಸರ್ವಂ. ಸೊ ಪ್ರೊನೌನ್ಸಿಯೇಷನಲ್ಲಿ ಏ ವೇದಂ ಸರ್ವಂ ಅಂತ ಋಗ್ವೇದದಲ್ಲಿ, ಯಜುರ್ವೇದದಲ್ಲಿ ಹೇಳುವಾಗ ಣಕಾರದಿಂದ ಅನುಸ್ವಾರ ಪುರುಷ ಏ ವೇದಂ ಸರ್ವಂ ಪುರುಷ ಏ ವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ. ಎಲ್ಲೆಲ್ಲಿ ಆ ಗುಮ್ ಅಂತ ಬರುತ್ತೋ ಆ ಗುಮ್ ಅನ್ನುವುದು ಬರೀಲಕ್ಕೆ ಬರೋದಿಲ್ಲ, ಅದಕ್ಕೆ ಬರೆಯುವಾಗ ಅದು ಗುಮ್ ಅಂತ ಬರೀತಾರೆ. ಇಲ್ಲ ಕೆಲವು ಕಡೆ ಗೂ ಅಂತ ಬರೀತಾರೆ, ಕೆಲವು ಕಡೆ ಗ ಬರೆತು ಪುರುಷ ವೇದ ಸರ್ವಂ ಬೇರೆ ಬೇರೆ ರೀತಿಯಲ್ಲಿ ಬರೀತಾರೆ. ಅದರಲ್ಲಿ ಗಕಾರ ಹಾರ್ಡ್ ಗಕಾರ ಪ್ರೊನೌನ್ಸ್ ಮಾಡೋದಿಲ್ಲ. ಅದು ನಾವು ಹೇಗಾದರೆ ಅವಗ್ರಹ ಇರ್ತೀವಿ ನೋಡ್ರಿ, ಅವಗ್ರಹ ಹೇಳೋ ಅವಗ್ರಹ ಪ್ರೊನೌನ್ಸೇ ಮಾಡೋದಿಲ್ಲ. ಇಲ್ಲಿ ಆ ಥರ ಅಲ್ಲ, ಇಲ್ಲಿ ಗಕಾರದ ಬದಲು ಣಕಾರವನ್ನು ಪ್ರೊನೌನ್ಸ್ ಮಾಡಬೇಕು. ಸೊ ಹೇಳುವಾಗ ಪುರುಷ ಏ ವೇದಂ ಸರ್ವಂ ಏ ವೇದಂ ಸರ್ವಂ ಏ ವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನೋ ಯದನ್ನೇನಾತಿರೋಹತಿ. ಅದು ಇನ್ನೊಂದು ಕೂಡ ಪ್ರೊನೌನ್ಸಿಯೇಷನಲ್ಲಿ ನಾವು ಋಗ್ವೇದಲ್ಲಿ ಯದನ್ನೇನಾತಿರೋಹತಿ ಯಜುರ್ವೇದ, ಅದೇ ಯಜುರ್ವೇದಕ್ಕೆ ನಾವು ಯದನ್ನೇನಾತಿರೋಹತಿ ಅಂತ ಹೇಳೋದಷ್ಟೇ, ಯದನ್ನೇನಾತಿರೋಹಾತಿ ಅಂತ ಹೇಳೋದಿಲ್ಲ. ಸೊ ಪ್ರೊನೌನ್ಸಿಯೇಷನಲ್ಲಿ ವ್ಯತ್ಯಾಸ ಇದೆ. ಆ ಗುಮ್ ಅನ್ನುವುದು ಯಜುರ್ವೇದದಲ್ಲಿ ಬರುವುದು, ಅದು ನಿಜವಾದ ಎಕ್ಸ್ಟ್ರಾ ಗಕಾರ ಅಲ್ಲ. ಯಾಕಂದರೆ ಅರ್ಥದಲ್ಲಿ ಅಷ್ಟೇ ಬರುತ್ತೆ ನೋಡಿ, ಏವ ಇದಂ ಸರ್ವಂ, ಇದಮ್ಮೆ ಅದು ಇದಂ ಸರ್ ಶಬ್ದ, ಇದಗುಂ ಅನ್ನುವ ಶಬ್ದ ಇಲ್ಲ ಸಂಸ್ಕೃತದಲ್ಲಿ, ಇದಗುಂ ಅನ್ನುವ ಶಬ್ದವೇ ಇಲ್ಲ. ಆದ್ದರಿಂದ ಅದು ಇದಮ್ಮೆ ಶಬ್ದವೇ. ಆ ಯಜುರ್ವೇದದ ಎಫೆಕ್ಟ್ ಏನಂತ ಹೇಳಿದರೆ ಆ ಣಕಾರ, ಯಾಕಂದರೆ ಕೆಲವು ಕಡೆ ಉಚ್ಚಾರಣೆಯಲ್ಲಿ ಆ ಉದಾತ್ತ ಅನುದಾತ್ತ ಇವೆಲ್ಲ ಬರುತ್ತೆ ನೋಡಿ ಸ್ವರಿತ, ಅದು ಬಂದಾಗ ಯಜುರ್ವೇದದಲ್ಲಿ ಅಲ್ಲಿ ಏ ವೇದಂ ಸರ್ವಂ ಅನ್ನೋದು ಕ್ಷಿಪ್ರಾಕ್ಷರ ಇಲ್ಲ, ಅಲ್ಲ ಇಲ್ಲೂ ಆ ಗಾಕಾಗಾಘ ಙ ಅನ್ನೋದು ಅಲ್ಲಿ ಬಂದು ಸೇರತ್ತೆ. ಏ ವೇದಂ ಸರ್ವಂ ಅದು ಅದೇ ವಿಧವಾಗಿ ಅನುಸ್ವಾರದ ಆದ ಮೇಲೆ ಯಕಾರ ಬಂದಾಗಲೂ ಕೂಡ ಅಲ್ಲಿ ಕ್ಷಿಪ್ರಾಕ್ಷರ ಅಂತೇಳಿ ಹೇಳ್ತಾರೆ. ಅಂದರೆ ಬೇಗೆ ನ್ಯಾಸಲ್ ಸೌಂಡ್ ನಾವು ಹೇಳುವಂಥದ್ದು, ಆ ಸ್ಪೆಷಲ್ ನ್ಯಾಸಲ್ ಸೌಂಡ್ ಬರುತ್ತೆ ಸರ್ವಂಗ್ ಆಮ್ಗೆ ಇಂಗ್ ಬರುತ್ತೆ. ಸೊ ಆದ್ದರಿಂದ ಆ ಉಚ್ಚಾರಣೆಯಲ್ಲಿ ವ್ಯತ್ಯಾಸ ಬರುತ್ತೆ. ಸೊ ಆದ್ದರಿಂದ ಈ ಯಜುರ್ವೇದಕ್ಕೆ ಆ ವ್ಯತ್ಯಾಸ, ಆ ಡಿಫರೆನ್ಸ್ ಇದೆ ಪ್ರೊನೌನ್ಸಿಯೇಷನಲ್ಲಿ. ಪ್ರೊನೌನ್ಸಿಯೇಷನ್ ಡಿಫರೆನ್ಸ್ ತೋರಿಸುವುದಕ್ಕಾಗಿ ಅದು ಆ ಗಕಾರವನ್ನು ಬರೀಲಕ್ಕೆ ಶುರು ಮಾಡಿದರು. ಪ್ರಿಂಟ್ ಮಾಡುವಾಗ ಅದನ್ನು ಹೇಗೆ ಹೇಳೋದು, ಅದನ್ನು ಗಕಾರ ಹೇಳಿದರು. ಅದು ಗಕಾರ ಪ್ರಿಂಟ್ ಮಾಡ್ತಾರೆ. ಆದ್ದರಿಂದ ಎಲ್ಲರೂ ಕೂಡ ಉಚ್ಚಾರಣೆ ಮಾಡುವಾಗ ಯಜುರ್ವೇದದಲ್ಲಿ ಅದು ಹಾರ್ಡ್ ಗಕಾರ ಪ್ರೊನೌನ್ಸ್ ಮಾಡ್ತಾರೆ, ಪುರುಷ ಏ ವೇದ ಗುಂ ಸರ್ವಂ ಅಂಥೇಳಿ. ಮನ್ನಂಜಿಯವರು ಖಂಡಿತವಾಗಿ ಹಾಗೆ ಮಾಡಬಾರದಂತ ಹೇಳ್ತಾರೆ. ಏ ವೇದ ಗುಂ ಸರ್ವಂ ಅಲ್ಲ, ಗುಂ ಅನ್ನುವುದು ಎಲ್ಲಿಂದ ಬಂತು? ಗುಂ ಅನ್ನುವ, ಯಾಕಂದರೆ ಇದಗುಂ ಇದಗುಂ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ಇಲ್ಲವೇ ಇಲ್ಲ. ಆದ್ದರಿಂದ ಅದು ಇದಗುಂ ಅಲ್ಲ, ಅದು ಇದಂ ಇದಂ ಸರ್ವಂ ಅನ್ನುವುದೇ ಅಲ್ಲಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾವು ಉಚ್ಚಾರಣೆಯಲ್ಲಿ ಇರುವ ವ್ಯತ್ಯಾಸ ಅಷ್ಟೇ ಹೊರತು ನಿಜವಾಗಿ ಅದು ಗೂ ಅನ್ನುವ ಒಂದು ಎಕ್ಸ್ಟ್ರಾ ಅಕ್ಷರ ಅಲ್ಲಿ ಇಲ್ಲ. ನಾವು ಅರ್ಥ ಚಿಂತನೆ ಮಾಡುವಾಗ ಕೂಡ ಪುರುಷ ಇದಂ ಸರ್ವಂ ಪುರುಷ ಏವ, ಇದಂ ಸರ್ವಂ ಪುರುಷ ಏವ, ಅದು ನೀವು ಅನ್ವಯ ಮಾಡಿದಾಗ ಅನ್ವಯ ಅರ್ಥ ಪುರುಷ ಏವೇದಂ ಸರ್ವಂ ಅಂದರೆ ಇದಂ ಸರ್ವಂ ಪುರುಷ ಏವ, ಇವು ಎಲ್ಲವೂ ಕೂಡ ಪುರುಷನೇ ಆಗಿದ್ದಾನೆ ಅಂತ ಹೇಳಿ ಅರ್ಥ. ಇದೆಲ್ಲವೂ ಪುರುಷ ಅಂದರೆ ಪರಮಾತ್ಮ, ಇದೆಲ್ಲವೂ ಪರಮಾತ್ಮನೇ ಆಗಿದ್ದಾನೆ ಅಂತ ಹೇಳಿದರೆ ಅಭೇದ ಚಿಂತನೆ ಬಂತಲ್ಲವ ಅಂತ ಹೇಳಿದರೆ ಅದಕ್ಕೆ ರಾಯರು ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಸೊ ಅಲ್ಲಿ ಯಜುರ್ವೇದ ಮಂತ್ರ ಕೃಷ್ಣ ಯಜುರ್ವೇದ ಪಾಠದಲ್ಲಿ ಕೂಡ ಹೇಳುವಾಗ ಅಲ್ಲಿ ನೋಡಿ ಅದಕ್ಕೆ ಗು ಅಂತ ಬರೆಯೋದಿಲ್ಲ, ಗ್ ಅಂತ ಬರೀತಾರೆ, ಪುರುಷ ಏ ವೇದ ಸರ್ವಂ. ಸೊ ಅಲ್ಲಿ ಕೂಡ ಸರ್ವಂ ಅಲ್ಲಿ ಋಗ್ವೇದಕ್ಕೆ ಯಜುರ್ವೇದಕ್ಕೆ ವ್ಯತ್ಯಾಸ ಇದೆ. ಋಗ್ವೇದ ಪಾಠದಲ್ಲಿ ಸರ್ವಂ ಅಷ್ಟೇ, ಸರ್ವಂ ಆ ಸರ್ವಂನಲ್ಲಿ ಅನುದಾತ್ತ ಬಂತು, ಆದರೆ ಯಜುರ್ವೇದ ಪಾಠದಲ್ಲಿ ಸ್ವರ ಬರುತ್ತೆ ಪುರುಷ ಏ ವೇದಂ ಸರ್ವಂ ಸರ್ವಂ ಅದು. ಸೊ ಯಜುರ್ವೇದದಲ್ಲಿ ಪ್ರೊನೌನ್ಸಿಯೇಷನಲ್ಲಿ ವ್ಯತ್ಯಾಸ ಇದೆ. ಅದೇ ವಿಧವಾಗಿ ಯದ್ಭೂತಂ ಯಚ್ಚ ಭವ್ಯಂ ಅಂತ ಹೇಳಿದಾಗ ಋಗ್ವೇದ ಪಾಠದಲ್ಲಿ ವ್ಯ ಅನ್ನೋದು ಉದಾತ್ತ ಅಷ್ಟೇ, ಆದರೆ ಯಜುರ್ವೇದ ಪಾಠದಲ್ಲಿ ಅದು ಸ್ವರಿತವಾಗಿ ಬರುತ್ತೆ. ಸ್ವರಿತ ಅಂದರೆ ಕಂಪನೆ. ಸೊ ಯತ್ ಭೂತಂ ಯತ್ ಭವ್ಯಂ ಭವ್ಯಂ ಅಂತ ಬರುತ್ತೆ. ಸೊ ಅದು ಯಜುರ್ವೇದ ಕೃಷ್ಣ ಯಜುರ್ವೇದ ಪಾಠದಲ್ಲಿ ಬರುವಂಥದ್ದು. ಸೊ ಉಚ್ಚಾರಣೆಯಲ್ಲಿ ವ್ಯತ್ಯಾಸ ಇದೆ. ಗು ಅನ್ನೋದು ಎಕ್ಸ್ಟ್ರಾ ಅಕ್ಷರ ಬರಿತಾರೆ, ಗ್ ಥರ ಗ್ ಅಂತ ಬರೀತಾರೆ. ಎ ವೇದ ಪ್ರೊನೌನ್ಸ್ ಮಾಡಲಿಕ್ಕೆ ಬರೋದು, ಎ ವೇದ ಅಂತ ಪ್ರೊನೌನ್ಸ್ ಮಾಡಬೇಕು. ಎ ಗು ಇಲ್ಲ ಅಲ್ಲಿ ನೋಡಿ, ಎ ವೇದಂಗ್ಮ ಅದು ಮಾಡಲಿಕ್ಕೆ ಬರೋದಿಲ್ಲ ಅಂಥೇಳಿ ವೇದ ಗುಮ್ ಅಂತ ಉಚ್ಚಾರಣೆ ಮಾಡೋದು ಶುರು ಮಾಡಿಬಿಟ್ಟಿದ್ದಾರೆ. ಅದು ಗ್ ಬರೀತಾರೆ, ಗು ಪ್ರೊನೌನ್ಸ್ ಮಾಡ್ತಾರೆ. ಸೊ ಎರಡು ಗು ಪ್ರೊನೌನ್ಸ್ ಮಾಡೋದು ಸರಿಯಲ್ಲ. ಗ್ ಬರೆಯೋದು ಆ ಅಂಗ್ ಅನ್ನುವ ಅಕ್ಷರ ಬರುತ್ತೆ ಅನ್ನುವುದಕ್ಕಾಗಿ ಅದು ಸೂಚನೆ ಮಾಡಲಿಕ್ಕೆ ಬೇರೆ ಹೇಗೆ ಸೂಚನೆ ಮಾಡೋ. ಆಗ ಅಲ್ಲಿ ಙಕಾರ ಬರೆದ್ರೆ ಎ ವೇದ ಗಮ್ ಅಂತ ಹೇಳ್ತಾರೆ, ಅದು ಕೂಡ ಅಲ್ಲ, ಗಮ್ ಅಲ್ಲ ಅದು. ಎ ವೇದ ಆ ಅನುಸ್ವಾರ ಙಕಾರ ಕಾಕಾಗ ಅಂಗದ ರೀತಿಯಲ್ಲಿ ಅನುಸ್ವಾರ ಹೇಳಬೇಕು. ಪುರುಷ ಎ ವೇದಂ ಸರ್ವಂ, ಎ ವೇದಂ ಸರ್ವಂ. ಸೊ ಎ ವೇದಂ ಸರ್ವಂ ಅಲ್ಲ, ಎ ವೇದಂ ಸರ್ವಂ ಅದು ಯಜುರ್ವೇದ ಪಾಠದಲ್ಲಿ ಬರುವಂಥದ್ದು. ಸೊ ಆದ್ದರಿಂದ ಎಕ್ಸ್ಟ್ರಾ ಗಕಾರ ಅಲ್ಲಿ ಇಲ್ಲ, ಅರ್ಥದಲ್ಲಿ ಕೂಡ ಬರೋದಿಲ್ಲ ಎಕ್ಸ್ಟ್ರಾ ಗಕಾರ. ಇದಂ ಇದಂ ಅನ್ನುವ ಶಬ್ದ ಅಷ್ಟೇ. ಸೊ ಮುಂದಿನ ಮಂತ್ರ ಅಲ್ಲಿ ಭಗವಂತ ಎಲ್ಲವನ್ನೂ ಅತೀತನಾಗಿ ಎಲ್ಲವನ್ನು ಮೀರಿ ನಿಂತಿದ್ದಾನೆ ಅಂತ ಹೇಳಿದ ಮೇಲೆ ಬರುವಂತಹ ಎರಡನೇ ಮಂತ್ರ. ಈ ಮಂತ್ರದಲ್ಲಿ ಭಗವಂತ ಪ್ರಾಕೃತವಾದ ಸಮಸ್ತ ವಸ್ತುಗಳನ್ನು ನಿಯಮನ ಮಾಡ್ತಾನೆ ಅಂಥೇಳಿ ಹೇಳ್ತಾರೆ ಅಂತ ಹೇಳೋದು ಹೇಳ್ತಾ ಇದ್ದಾರೆ. ಸೊ ಅವತಾರಿಕೆಯಲ್ಲಿ ಏವಂ ಪೂರ್ವ ಮಂತ್ರೇ ಸರ್ವಕಾರಣ ಪ್ರಕೃತಿ ನಿಯಂತೃತ್ವ ತದ್ ಅತೀತತ್ವ ಆಖ್ಯ ಮಹಿಮಾ ಉಕ್ತ ಅಂಥೇಳಿ ಮುಂದಿನ ಮಂತ್ರದಲ್ಲಿ ಭಗವಂತ ಎಲ್ಲವನ್ನು ನಿಯಮನ ಮಾಡುವುದು ಅದಕ್ಕೆ ಮೀರಿ ನಿಲ್ಲುವುದನ್ನು ಹೇಳಿದ್ದಾರೆ. ದ್ವಿತೀಯ ಮಂತ್ರೇಣ ಪ್ರಾಕೃತ ಸರ್ವ ನಿಯಂತೃತ್ವ ಆದಿ ಮಹಾತ್ಮ್ಯಂ ಆಹ ಪುರುಷ ಏವ ಇದಮಿತಿ ಅಂಥೇಳಿ ಈ ಎರಡನೇ ಮಂತ್ರದಲ್ಲಿ ಪ್ರಾಕೃತವಾದ ಎಲ್ಲ ವಸ್ತುಗಳನ್ನು ನಿಯಮನ ಮಾಡುವಂಥದ್ದು ಮುಂತಾದ ಮಹಿಮೆಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಹೇಳುವ ರೀತಿ ಅಂಥದ್ದಂತ ಮುಂದೆ ಹೇಳ್ತಾರೆ. ಇದಂ ಪ್ರಮಾಣ ಪ್ರಮಿತಂ ಭೂತಂ ಅತೀತಂ ಯಚ್ಚ ಭವ್ಯಂ ಭವತ್ ಇತಿ ಉಪಲಕ್ಷಣಂ ವರ್ತಮಾನ ಇತ್ಯರ್ಥ ಅಂತೇಳಿ ಅಲ್ಲಿ ನೋಡ್ರಿ. ಯತ್ ಭೂತಂ, ಭೂತ ಅನ್ನುವ ಶಬ್ದ ಸಂಸ್ಕೃತದಲ್ಲಿ ನಾವು ಕಾಲ ಕೂಡ ಭೂತಕಾಲ ಭವಿಷ್ಯತ್ ಕಾಲ ಅಂತೀವಿ ನೋಡ್ರಿ. ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯ. ಭೂತ ಅಂದರೆ ಪಾಸ್ಟ್, ಭವಿಷ್ಯತ್ ಅಂದರೆ ಆ ಫ್ಯೂಚರ್, ವರ್ತಮಾನ ಇಸ್ ಪ್ರೆಸೆಂಟೆನ್ಸ್. ಸೊ ಭೂತ, ವರ್ತಮಾನ, ಭವಿಷ್ಯತ್. ಇಲ್ಲಿ ವರ್ತಮಾನ ಹೇಳ್ತಾ ಇಲ್ಲ, ಯಾಕಂದರೆ ವರ್ತಮಾನ ಕ್ಷಣದಲ್ಲಿ ಅದು ಭೂತ ಆಗಿಬಿಡುತ್ತೆ, ಮುಂದಿನ ಕ್ಷಣ ಭವಿಷ್ಯತ್ ಆಗತ್ತೆ. ಆದ್ದರಿಂದ ಉಪಲಕ್ಷಣತೆ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಅಂತ ಹೇಳಿದರೆ ಶಾಸ್ತ್ರದಲ್ಲಿ ಪ್ರೆಸೆಂಟ್ ಬಂದುಬಿಡುತ್ತೆ. ಪ್ರೆಸೆಂಟೆನ್ಸ್ ಸಪರೇಟಾಗಿ ಹೇಳಬೇಕಾಗಿದ್ದು ಇಲ್ಲ, ಯಾಕಂದರೆ ಎಲ್ಲವೂ ಪಾಸ್ಟ್ ಆಫ್ ಫ್ಯೂಚರು. ಪ್ರೆಸೆಂಟ್ ಇಸ್ ಜಸ್ಟ್ ಎ ಕ್ಷಣಿಕ, ಐ ಮೀನ್ ಇಟ್ಸ್ ಫಾರ್ ಎ ಶಾರ್ಟ್ ಟೈಮ್. ಇಮಿಡಿಯೇಟ್ಲಿ ಇಟ್ ಬಿಕಮ್ಸ್ ಎ ಪಾಸ್ಟ್. ಬರಲಿಕ್ಕೆ ಮುಂಚೆ ಫ್ಯೂಚರ್ನಲ್ಲಿರುತ್ತೆ, ಬಂದ ಮೇಲೆ ಪಾಸ್ಟ್ ಆಗಿಬಿಡುತ್ತೆ. ಆ ಕ್ಷಣದಲ್ಲಿ ಅದು ಪ್ರೆಸೆಂಟೆನ್ಸ್ ಆಗಿರುತ್ತೆ. ಆದ್ದರಿಂದ ಪ್ರೆಸೆಂಟೆನ್ಸ್ ಇಂಪ್ಲೈಡ್ ಆಟೋಮ್ಯಾಟಿಕಲಿ. ಇಫ್ ಸಮಥಿಂಗ್ ಇಸ್ ಟ್ರೂ ಫಾರ್ ಆಲ್ ದ ಪಾಸ್ಟ್, ಸಮಥಿಂಗ್ ಇಸ್ ಟ್ರೂ ಫಾರ್ ಆಲ್ ದ ಫ್ಯೂಚರ್. ಅದಕ್ಕೆ ನಾವು ಭಗವದ್ಗೀತೆಯಲ್ಲಿ ಕೂಡ ನಾವು ಕೃಷ್ಣ ಹೇಳುವಾಗ ಹೇಳ್ತಾನೆ, ನತ್ವೇವಾಹಂ ಜಾತನಾಸಂ ನತ್ವಂ ನೇಮೇ ಜನಾಧಿಪಾಹ ಅಂತ ಹೇಳುವಾಗ ಅಲ್ಲಿ ಪ್ರೆಸೆಂಟ್ ಟು ಫ್ಯೂಚರೇ ಹೇಳಿದ್ದಾನೆ ಕೃಷ್ಣ. ಪ್ರೆಸೆಂಟ್ ಐ ಮೀನ್ ಪಾಸ್ಟ್ ಟು ಫ್ಯೂಚರೇ ಹೇಳಿದ್ದಾನೆ, ಪ್ರೆಸೆಂಟ್ ಹೇಳಲಿಲ್ಲ. ಬಟ್ ಪ್ರೆಸೆಂಟ್ ಇಸ್ ಆಬ್ವಿಯಸ್ಲಿ ಇಂಪ್ಲೈಡ್, ಅದಕ್ಕೆ ಹೇಳಲಿಲ್ಲ. ಅಲ್ಲಿ ಕಾಣಿಸ್ತಾ ಇದೆ, ಪ್ರೆಸೆಂಟ್ ನಮಗೆ ಕಾಣಿಸ್ತಾ ಇದೆ. ಆದ್ದರಿಂದ ನಾವು ಯಾವ ಪಾಸ್ಟ್ನಲ್ಲಿ ಇದ್ದೀವಿ, ಫ್ಯೂಚರ್ನಲ್ಲಿ ಇದ್ದೀವಿ ಅಂತ ಹೇಳಿದಾಗ ಪ್ರೆಸೆಂಟ್ನಲ್ಲಿ ಇದ್ದೀವಿ ಅನ್ನೋದು ಆಟೋಮ್ಯಾಟಿಕಲಿ ಇಂಪ್ಲೈ ಆಗುತ್ತೆ. ಹಾಗೆ ಇಲ್ಲಿ ಕೂಡ ಭಗವಂತ ಎಲ್ಲವನ್ನು ಪಾಸ್ಟ್ನಲ್ಲಿ ನಿಯಮನ ಮಾಡ್ತಾನೆ, ಎಲ್ಲವನ್ನು ಫ್ಯೂಚರ್ ನಿಯಮನ ಮಾಡ್ತಾನೆ ಅಂದರೆ ಪ್ರೆಸೆಂಟ್ ಕೂಡ ಇಂಪ್ಲೈಡ್ ಇಂಪ್ಲಿಕೇಶನಲ್ಲೇ ಬಂದುಬಿಡುತ್ತೆ. ಸೊ ಅದನ್ನೇ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಎಲ್ಲಕ್ಕೂ ಕಾರಣಭೂತನಾಗಿರುವಂತಹ ಪ್ರಕೃತಿಗೆ, ಲಕ್ಷ್ಮಿಗೆ, ಚೇತನ ಪ್ರಕೃತಿಗೆ, ಜಡ ಪ್ರಕೃತಿಗೆ ನಿಯಾಮಕನಾಗಿರುವಂತಹ ಅವನ ಅಧೀನದಲ್ಲಿಯೇ ಎಲ್ಲ ಇದೆ ಅಂತ ಹೇಳಿದ ಮೇಲೆ ಇದರಲ್ಲಿ ಮಂತ್ರದಲ್ಲಿ ಪ್ರಕೃತಿಗೆ ಈಗ ನೋಡ್ರಿ, ಪ್ರಕೃತಿ ಅಂತ ಹೇಳಿದ್ದಾರೆ, ಪ್ರಕೃತಿಯನ್ನು ಮೀರಿ ನಿಂತಿದ್ದಾನೆ. ಜಡ ಪ್ರಕೃತಿ ಅಂದರೆ ಈ ಬ್ರಹ್ಮಾಂಡವನ್ನು ಮೀರಿ ನಿಂತಿದ್ದಾನೆ. ಈ ಬ್ರಹ್ಮಾಂಡದ ಒಳಗಿರುವಂತಹ ಈ ಜಗತ್ತು ಅಂದರೆ ಈ ಪದಾರ್ಥಗಳು ಎಲ್ಲ ಕೂಡ ಅಂದರೆ ಎವ್ರಿಥಿಂಗ್ ದಟ್ ಇಸ್ ಕಂಟೈನ್ಡ್ ಇನ್ಸೈಡ್ ದಿ ಬ್ರಹ್ಮಾಂಡ, ಅವೆಲ್ಲದಕ್ಕೂ ಕೂಡ ನಿಯಮನ ಮಾಡುವವನಾಗಿದ್ದಾನೆ ಅನ್ನುವುದು. ಅಂದರೆ ನಮ್ಮ ಕಣ್ಣಿಗೆ ಕಾಣಿಸುವ ಸಮಸ್ತವೂ ಕೂಡ ಅವನ ನಿಯಮನದಲ್ಲೇ ಇದೆ ಅನ್ನುವುದನ್ನು ಈ ಎರಡನೇ ಮಂತ್ರ ಹೇಳ್ತಾ ಇದೆ. ಸೊ ಅಲ್ಲಿ ಅನ್ವಯ ಅರ್ಥ ಇದಂ ಯತ್ ಭೂತಂ ಯಚ್ಚ ಭವ್ಯಂ ಅವೆಲ್ಲವೂ ಕೂಡ ಏತತ್ ತತ್ ಏತತ್ ಸರ್ವಂ ಪುರುಷ ಏವ ಭಗವಂತನೇ ಭೂತಂ ಹಿಂದೆ ಯಾವುದು ಇತ್ತೋ ಯಚ್ಚ ಆ್ಯಂಡ್ ಆಲ್ಸೋ ಭವ್ಯಂ ಮುಂದೆ ಬರುತ್ತೋ ಭವ್ಯಂ ಅನ್ನುವುದು ಭವಿಷ್ಯತ್ ಅನ್ನುವುದು ಒಂದೇ ಸಮಾನಾರ್ಥಗಳು ಭವ್ಯಂ ಇಸ್ ಗೋಯಿಂಗ್ ಟು ಹ್ಯಾಪನ್ ಭವಿಷ್ಯತ್ ಇಸ್ ಫ್ಯೂಚರ್ ಎರಡು ಒಂದೇ ಅರ್ಥ ಭವ್ಯ ಅಂದರೂ ಭವಿಷ್ಯತ್ ಅಂದರೂ ಒಂದೇ ಅರ್ಥ ಭೂತಂ ಅಂದರೆ ಪಾಸ್ಟ್ ಟೆನ್ಸು ಯಾವುದು ಯಾವುದಿದೋ ಅದಕ್ಕೆ ಉಪಲಕ್ಷಣತೆಯ ಭವತ್ ಭೂತಂ ಭವ್ಯಂ ಭವತ್ ಅಂದರೆ ಪ್ರೆಸೆಂಟ್ ಟೆನ್ಸು ಆ ಭವತ್ ಅನ್ನೋದು ಕೂಡ ಇಂಪ್ಲೈಡ್ ಆಟೋಮ್ಯಾಟಿಕಲಿ ಸೊ ಇವೆಲ್ಲವೂ ಕೂಡ ಯಾವುದು ಯಾವುದಿದೋ ಅವೆಲ್ಲವೂ ಕೂಡ ಯದ್ ಯದಸ್ತಿ ತತ್ ಸರ್ವಂ ಅದೆಲ್ಲವೂ ಕೂಡ ಏತತ್ ಸರ್ವಂ ತತ್ ಸರ್ವಂ ಸಮಸ್ತ ಜಗತ್ತು ಪುರುಷ ಏವ ಭಗವಂತನೇ ಅಂದರೆ ಭಗವಂತನ ಅಧೀನ ಇಲ್ಲಿ ನೋಡ್ರಿ ಈ ಪ್ರಥಮ ವಿಭಕ್ತಿ ಇದೆ ನೋಡ್ರಿ ಇದು ಬಹಳ ಜನಕ್ಕೆ ಕನ್ಫ್ಯೂಷನ್ ಅದ್ವೈತ ಹೊರಟಿದ್ದೆ ಅದಕ್ಕಾಗಿಯೇ ಪ್ರಥಮ ವಿಭಕ್ತಿಯಲ್ಲಿದ್ದರೆ ಅದು ಅಭೇದ ಅಂತ ಹೇಳಿ ಯಾಕಂದರೆ ದ್ವಿತೀಯ ತೃತೀಯ ವಿಭಕ್ತಿಯಲ್ಲಿ ಅಂದರೆ ವಿಭಕ್ತಿಗಳಂದರೆ ಇಂಗ್ಲೀಷ್ನಲ್ಲಿ ಹೇಳಬೇಕಂದ್ರೆ ನಾಮಿನೇಟಿವ್ ಕೇಸ್ ಅಕ್ಯುಸೇಟಿವ್ ಕೇಸ್ ಇನ್ಸ್ಟ್ರೂಮೆಂಟಲ್ ಕೇಸ್ ಡೇಟಿವ್ ಕೇಸ್ ಆಬ್ಲೇಟಿವ್ ಕೇಸ್ ಜೆನೆಟಿವ್ ಕೇಸ್ ಲೊಕೇಟಿವ್ ಕೇಸ್ ಅನ್ನುವ ಏಳು ವಿಭಕ್ತಿಗಳು ಹೇಳ್ತಾರೆ ಸೊ ಆ ಏಳು ವಿಭಕ್ತಿಗಳಲ್ಲಿ ಪ್ರಥಮ ವಿಭಕ್ತಿಯಲ್ಲಿ ಹೇಳಿದಾಗನೇ ಈ ಕನ್ಫ್ಯೂಷನ್ ನಾನ್ ಡಿಫರೆನ್ಸ್ ಈಗ ನೋಡ್ರಿ ಎಲ್ಲಾದರೂ ಹೇಳಿದಾಗ ತತ್ವಮಸಿ ಆಗಲಿ ಅಹಂ ಬ್ರಹ್ಮಾಸ್ಮಿನಲ್ಲಿ ಕನ್ಫ್ಯೂಷನ್ ಬರಲಿಕ್ಕೆ ಕಾರಣ ಯಾಕಂದರೆ ಅಹಂ ಬ್ರಹ್ಮ ತತ್ ತ್ವಮ್ ಎಲ್ಲ ಪ್ರಥಮ ವಿಭಕ್ತಿಯಲ್ಲಿದೆ ಪ್ರಥಮ ವಿಭಕ್ತಿಯಲ್ಲಿರುವಾಗ ಇದೇ ಅದು ಅಂತ ಹೇಳಿದಾಗ ಅಭೇದವನ್ನು ಚಿಂತನೆ ಮಾಡ್ತಾರೆ ಆದರೆ ಲೋಕದಲ್ಲಿ ನೋಡ್ರಿ ನಾವು ರಾಷ್ಟ್ರನೇ ರಾಜ ಅಂತ ಹೇಳ್ತೀವಿ ಇಲ್ಲ ನಾನು ಯಾವಾಗಲೂ ನಾನು ಕೊಡುವಂತಹ ಎಕ್ಸಾಂಪಲ್ ಮೈಕ್ರೋಸಾಫ್ಟ್ ಕ್ರಿಯೇಟ್ ಮಾಡಿದಾಗ ಈಗಲ್ಲ ಕ್ರಿಯೇಟ್ ಮಾಡಿದಾಗ ಕಂಪನಿ ಮೈಕ್ರೋಸಾಫ್ಟ್ ಈಸ್ ಬಿಲ್ ಗೇಟ್ಸ್ ಬಿಲ್ ಗೇಟ್ಸ್ ಈಸ್ ಮೈಕ್ರೋಸಾಫ್ಟ್ ಅನ್ನುವ ಒಂದು ಪ್ರಯೋಗ ಮಾಡ್ತಾರೆ ಜನರಲ್ ಆಗಿ ಮಾಡಿದರೆ ಅರ್ಥ ಇಟ್ ಡಸ್ ನಾಟ್ ಮೀನ್ ಬಿಲ್ ಗೇಟ್ಸ್ ಇಸ್ ದ ವಾಲ್ಸ್ ಆ್ಯಂಡ್ ಆಫೀಸ್ ಬಿಲ್ಡಿಂಗು ಅದರಲ್ಲೋ ಫರ್ನಿಚರು ಇಲ್ಲ ಅದರ ಎಂಪ್ಲಾಯೀಸು ಅದೆಲ್ಲ ಬಿಲ್ ಗೇಟ್ಸ್ ಅಂತ ಅರ್ಥ ಅಲ್ಲವೇ ಅಲ್ಲ ಅವನು ಎಲ್ಲವನ್ನೂ ಕಂಟ್ರೋಲ್ ಮಾಡ್ತಾನೆ ಅಂದರೆ ಅಷ್ಟಕ್ಕೂ ಅವನು ಕಂಟ್ರೋಲ್ ಮಾಡೋದು ಅಂತರ್ಯಾಮಿತ್ವೇನ ಮಾಡೋದಿಲ್ಲ ಹೊರಗಿದ್ದು ಕಂಟ್ರೋಲ್ ಮಾಡೋದಕ್ಕೇ ಪೀಪಲ್ ಪ್ರಯೋಗ ಮಾಡ್ತಾರೆ ರಾಷ್ಟ್ರನೇ ರಾಜ ಓನರ್ ಆಫ್ ದ ಕಂಪನಿ ಇಟ್ ಸೆಲ್ಫ್ ಇಸ್ ದ ಕಂಪನಿ ಅಂತ ಹೀಗೆ ಪ್ರಯೋಗ ಮಾಡುವುದು ನಾವು ಕಂಡಿದ್ದೀವಿ ಇಸ್ ದೇರ್ ಇನ್ ರೆಗ್ಯುಲರ್ ಡೇ ಟು ಡೇ ಯೂಸೇಜ್ನಲ್ಲೇ ಬಂದುಬಿಡುತ್ತೆ ಅಷ್ಟು ಸ್ವಲ್ಪ ನಿಯಮನ ಮಾಡುವಾಗಲೇ ಅಭೇದದ ಪ್ರಯೋಗ ಇರುವಾಗ ಭಗವಂತ ಎಲ್ಲವನ್ನೂ ನಿಯಮನ ಮಾಡಿದಾಗ ಅಭೇದ ಪ್ರಯೋಗ ಈಸ್ ಆಟೋಮ್ಯಾಟಿಕಲಿ ಇಂಪ್ಲೈಡ್ ಯಾಕಂದರೆ ಅದು ಅದಕ್ಕೆ ಸಂಸ್ಕೃತ ಭಾಷೆಯ ಒಂದು ಸೌಂದರ್ಯ ನೋಡ್ರಿ ಸಪ್ತಸು ಪ್ರಥಮ ಅಂತ ಹೇಳ್ತಾರೆ ಅಂದರೆ ಪ್ರಥಮ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಿದರೆ ಇಟ್ ಈಸ್ ಲೈಕ್ ಅನ್ ಅಬ್ರಿವಿಯೇಷನ್ ಫಾರ್ ಆಲ್ ದ ಸೆವೆನ್ ವಿಭಕ್ತೀಸ್ ಪ್ರಥಮ ವಿಭಕ್ತಿಯ ಪ್ರಯೋಗ ಏಳು ವಿಭಕ್ತಿಗಳ ಪ್ರಯೋಗವನ್ನು ಸೂಚನೆ ಮಾಡುತ್ತೆ ದ್ವಿತೀಯ ವಿಭಕ್ತಿಯ ಪ್ರಯೋಗ ದ್ವಿತೀಯ ತೃತೀಯ ಚತುರ್ಥಿ ದ್ವಿತೀಯ ವಿಭಕ್ತಿ ಪ್ರಯೋಗ ಪ್ರಥಮಕ್ಕೆ ಬರೋದಿಲ್ಲ ದ್ವಿತೀಯ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಿದರೆ ಆರು ವಿಭಕ್ತಿಗಳನ್ನು ಹೇಳಿದಂತಾಗತ್ತೆ ತೃತೀಯ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಿದರೆ ಐದು ವಿಭಕ್ತಿಗಳು ಯಾವುದು ತೃತೀಯ ಚತುರ್ಥಿ ಪಂಚಮಿ ಷಷ್ಠಿ ಸಪ್ತಮಿ ಚತುರ್ಥಿ ವಿಭಕ್ತಿಯಲ್ಲಿ ಪ್ರಯೋಗ ಮಾಡಿದರೆ ಅದಾದ ಮೇಲೆ ಬರುವ ಎಲ್ಲವೂ ಕೂಡ ಸೇರುತ್ತೆ ಪಂಚಮಿ ವಿಭಕ್ತಿಯಲ್ಲಿ ಮಾಡಿದರೆ ಮೂರು ವಿಭಕ್ತಿಗಳು ಷಷ್ಠಿ ವಿಭಕ್ತಿಯಲ್ಲಿ ಮಾಡಿದರೆ ಎರಡು ವಿಭಕ್ತಿಗಳು ಸಪ್ತಮಿ ಅಂದರೆ ಸಪ್ತಮಿ ಅಷ್ಟೇ ಸಪ್ತಮಿ ವಿಭಕ್ತಿಯಲ್ಲಿ ಹೇಳಿದ್ದು ಸಪ್ತಮಿ ವಿಭಕ್ತಿಯಲ್ಲಿ ಹೇಳಿದ್ದು ಪ್ರಥಮ ವಿಭಕ್ತಿ ಅಂತ ಯಾರು ಹೇಳೋದಿಲ್ಲ ಅದ ಆ ಪುಸ್ತಕದಲ್ಲಿ ಇದಿದೆ ಇಲ್ಲ ಈ ಈ ಪಾತ್ರೆ ಒಳಗೆ ಹಾಲು ಇದೆ ಅಂದರೆ ಪಾತ್ರೆ ಒಳಗೆ ಹಾಲಿದೆ ಪಾತ್ರೆ ಹಾಳಲ್ಲ ಆದ್ದರಿಂದ ಸಪ್ತಮಿಯಲ್ಲಿ ಪ್ರಯೋಗ ಮಾಡಿದರೆ ಅದು ಬೇರೆ ವಿಭಕ್ತಿಗೆ ಸ್ಪ್ರೆಡ್ ಆಗೋದಿಲ್ಲ ಆದರೆ ಪ್ರಥಮ ವಿಭಕ್ತಿಯಲ್ಲಿ ಮಾಡಿದರೆ ಅದು ಎಲ್ಲದಕ್ಕೂ ಬಂದುಬಿಡುತ್ತೆ ಅದಕ್ಕೆ ಸಪ್ತಸು ಪ್ರಥಮ ಅಂಥೇಳಿ ಆದ್ದರಿಂದ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಅಂದರೆ ಏನು ನಾನು ಬ್ರಹ್ಮನ ಒಳಗೂ ಇದ್ದೀನಿ ಬ್ರಹ್ಮ ನಿಂದ ಬಂದಿದ್ದೀನಿ ಎಲ್ಲ ಕೂಡ ಭಗವಂತನಿಂದಲೇ ಬಂದಿದೆ ಅದಕ್ಕೆ ಜಗತ್ತು ಪರಮ ಜಗತ್ತೇ ಪರಮಾತ್ಮ ಅಂದರೆ ಅರ್ಥ ಏನು ಜಗತ್ತು ಪರಮಾತ್ಮನನ್ನು ಕುರಿತು ಇರುವಂಥದ್ದು ಜಗತ್ತು ಪರಮಾತ್ಮನಿಂದ ಬಂದಿದೆ ಜಗತ್ತು ಪರಮಾತ್ಮನಿಗಾಗಿ ಇದೆ ಜಗತ್ತು ಪರಮಾತ್ಮನಿಂದ ಅವನಿಂದ ಹೊರಟು ಬಂದಿದೆ ಸೃಷ್ಟಿಯಾಗಿ ಬಂದಿದೆ ಈ ಜಗತ್ತು ಪರಮಾತ್ಮನದ್ದೇ ಅವನು ಹೀ ಇಸ್ ದ ಓನರ್ ದಿಸ್ ವರ್ಲ್ಡ್ ಈಸ್ ಆಫ್ ಪರಮಾತ್ಮ ಇಟ್ ಬಿಲಾಂಗ್ಸ್ ಟು ಪರಮಾತ್ಮ ಆದ್ದರಿಂದ ಈ ಜಗತ್ತು ಪರಮಾತ್ಮನದ್ದು ಈ ಜಗತ್ತು ಪರಮಾತ್ಮನಲ್ಲಿ ಇದೆ ಅವನಲ್ಲಿ ಅವನನ್ನು ಆಧಾರ ಮಾಡಿಕೊಂಡಿದೆ ಸೊ ದಿಸ್ ವರ್ಲ್ಡ್ ಇಸ್ ಇನ್ ಪರಮಾತ್ಮ ದಿಸ್ ವರ್ಲ್ಡ್ ಇಸ್ ಆಫ್ ಪರಮಾತ್ಮ ದಿಸ್ ವರ್ಲ್ಡ್ ಇಸ್ ಇನ್ ಪರಮಾತ್ಮ ದಿಸ್ ವರ್ಲ್ಡ್ ಇಸ್ ಬೈ ಪರಮಾತ್ಮ ದಿಸ್ ವರ್ಲ್ಡ್ ಇಸ್ ಫ್ರಮ್ ಪರಮಾತ್ಮ ಎಲ್ಲವೂ ಕೂಡ ಇಂಪ್ಲೈಡ್ ಅದೇ ಎಲ್ಲ ಇಷ್ಟು ಹೇಳೋದ ಬದಲು ದಿಸ್ ವರ್ಲ್ಡ್ ಇಸ್ ಪರಮಾತ್ಮ ಅಂತ ಹೇಳಿದರೆ ಎಲ್ಲವೂ ಇಂಪ್ಲೈ ಮಾಡಿದಂಗೆ ಆಗಿಬಿಡುತ್ತೆ ಇಟ್ಸ್ ಲೈಕ್ ಎ ಒನ್ ಎಕ್ಸ್ಪ್ರೆಷನ್ ಟು ಇಂಡಿಕೇಟ್ ಆಲ್ ಆಫ್ ದೆಮ್ ಆದ್ದರಿಂದ ಆ ಸಪ್ತಸು ಪ್ರಥಮ ಅನ್ನೋದರಲ್ಲಿ ಹೇಳಿದಂತೆಯೇ ಇಲ್ಲಿ ಕೂಡ ಅದಕ್ಕೆ ಏನು ಹೇಳಿದ್ದಾರೆ ಅಂದರೆ ಪದ್ಮಪುರಾಣದಲ್ಲಿ ಒಂದು ಬರುತ್ತೆ ಭಗವಂತನೇ ಎಲ್ಲವೂ, ಯಾಕಂದರೆ ಎಲ್ಲವೂ ಅವನ ಅಧೀನದಲ್ಲಿದೆ. ನತ್ತು ತತ್ ಸ್ವರೂಪತಃ ತದಧೀನ ನತ್ತು ತತ್ ಸ್ವರೂಪತಃ ಅಂಥೇಳಿ ನಮಗೆ ಭಗವದ್ಗೀತೆಯ 4ನೇ ಅಧ್ಯಾಯ 24ನೇ ಶ್ಲೋಕ ಅದು ಹೇಳುವಾಗ, ಬ್ರಹ್ಮಾರ್ಪಣಂ ಬ್ರಹ್ಮ ವಿತ್ ಬ್ರಹ್ಮಜ್ಞೋ ಬ್ರಹ್ಮಣಾಹುತಂ ಅದು ಹೇಳುವಾಗ ಕೂಡ ಬ್ರಹ್ಮ ಅರ್ಪಣಂ ಪರಮಾತ್ಮನಿಗೆ ಅಂದರೆ ಅದು ಪ್ರಥಮ ವಿಭಕ್ತಿಯಲ್ಲಿ ಇದೆ, ಆದರೆ ಅಭೇದ ಅಲ್ಲ ಅಂತ ಅಲ್ಲಿ ಸ್ಪಷ್ಟವಾಗಿ ಆ ವ್ಯಾಖ್ಯಾನದಲ್ಲಿ ವಿಸ್ತಾರವಾಗಿ ಬರುತ್ತೆ. ಆದ್ದರಿಂದ ಈ ಪ್ರಥಮ ವಿಭಕ್ತಿಯಲ್ಲಿ ಇರುವಾಗ ಗೊಂದಲವಾಗುತ್ತೆ. ಆದ್ದರಿಂದ ಇಲ್ಲಿ ಕೂಡ ಪುರುಷಯೇವ ಇದಂ ಸರ್, ಇದೆಲ್ಲವೂ ಪರಮಾತ್ಮನೇ ಆಗಿದೆ ಅಂತ ಹೇಳೋದರ ಉದ್ದೇಶ ಇದೆಲ್ಲವೂ ಪರಮಾತ್ಮನ ಅಧೀನವೇ ಆಗಿದೆ. ಏವ ಏವ ಅವನ ಅಧೀನವೇ, ಅಂದರೆ ಬೇರೆ ದಾರಿಯೇ ಇಲ್ಲ, ಇದು ಭಗವಂತನ ಅಧೀನವೇ ಆಗಿದೆ. ಯಾವುದು ಇದೆಲ್ಲ ಸಮಸ್ತ ಜಗತ್ತು ಕೂಡ ಯಚ್ಚ ಭೂತಂ ಯಚ್ಚ ಭವ್ಯಂ, ಯಾವುದು ಯಾವುದು ಹಿಂದೆ ಇತ್ತೋ ಯಾವುದು ಯಾವುದು ಮುಂದೆ ಬರುತ್ತೋ ಎಲ್ಲವೂ ಕೂಡ ಈಗಿರೋದು ಎಲ್ಲವೂ ಕೂಡ ಭಗವಂತನ ಅಧೀನವೇ ಆಗಿದೆ ಅನ್ನುವುದು ಈ ಭಾಗ ತಿಳಿಸಿಕೊಡುತ್ತೆ. ಸೊ ಅದನ್ನು ಇನ್ನು ರಾಘವಸ್ವಾಮಿಗಳು ಹೇಳುವಾಗ ಹೇಳ್ತಾರೆ. ಸೊ ಭವದ್ ಇತಿ ಉಪಲಕ್ಷಣಂ ವರ್ತಮಾನಮಿತ್ಯರ್ಥ, ಉಪಲಕ್ಷಣತೆಯ ವರ್ತಮಾನವು ಇಂಪ್ಲೈಡ್ ಆಗುತ್ತೆ. ಯತ್ ಇತಿಯುಕ್ತೆ ತತ್ ಇತಿ ಲಭ್ಯತೆ, ಎಚ್ಚ ಭವ್ಯಂ ಎತ್ ಎತ್ತಂತಿದೆ, ತತ್ತಂತ ಇಲ್ಲವಲ್ಲ ಅಂದರೆ ಎತ್ತಂತ ಇದ್ದಾಗ ತತ್ ಅನ್ನೋದು ಇಂಪ್ಲೈಡ್ ಆದ ಮಾಟಿಗೆ. ಇಲ್ಲಿ ನೋಡ್ರಿ, ಪುರುಷಯೇ ವೇದಂ ಸರ್ವಂ ಯದ್ಭೂತಂ ಎಚ್ಚ ಭವ್ಯಂ ಕುತಾಮೃತತ್ವಸ್ಯೇಷಾನು ಯದನ್ನೇನಾತಿರುಹತಿ ಅಂತ ಇಲ್ಲಿದೆ. ಇವೆಲ್ಲದರಲ್ಲಿ ಕೂಡ ತತ್ ಅನ್ನೋ ಶಬ್ದ ಇಲ್ಲ, ಆದರೆ ತತ್ ಈಸ್ ಇಂಪ್ಲೈಡ್. ಯತ್ ಯತಿ ಯಾವುದು 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 ಯಾವುದಿದೋ ಅದೆಲ್ಲವೂ ಪರಮಾತ್ಮನೇ, ಅದು ಪರಮಾತ್ಮನೇ ಆಗಿದೆ ಅಂತ ಅದು ಅನ್ನೋದಕ್ಕೆ ತತ್ ಇರಬೇಕಲ್ವಾ? ತತ್ ಇಲ್ವಲ್ಲ ಅಂದರೆ ಎತ್ತಂತಿದೆ ನೋಡ್ರಿ, ಎತ್ತಂತಿದೆ ಯಾವುದು ಯಾವುದೋ ಅಂದರೆ ಅದು ಅನ್ನೋದು ಇಂಪ್ಲೈಡ್. ಆದ್ದರಿಂದ ತತ್ ಅಂತ ಹೇಳಬೇಕಾಗಿದ್ದಿಲ್ಲ. ಸೊ ದತ್ತಿ ತತ್ ಅನ್ನೋದು ಇಂಪ್ಲೈಡ್ ಆಗಿದೆ. ಆದ್ದರಿಂದ ಆ ಎತ್ತಂತ ಹೇಳುವ ಮೂಲಕವಾಗಿ ಆ ತತ್ ಅನ್ನೋದು ಕೂಡ ಅಲ್ಲಿ ನಾವು ಇಂಪ್ಲೈ ಮಾಡ್ಕೋಬೇಕಂಥೇಳಿ ಅದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಇದೆಲ್ಲ ಹೇಳಿದ ಮೇಲೆ ಪುರುಷ ಇದು ಹೇಳ್ತಾರೆ, ಉದಾಹರಣೆ ಕೊಡ್ತಾರೆ. ತತ್ ಏತತ್ ಸರ್ವಂ ಪುರುಷಯೇವ, ಇದೆಲ್ಲವೂ ಪರಮಾತ್ಮನೇ ಆಗಿದ್ದಾನೆ ಅಂತ ಹೇಳಿ, ಅದು ಹೇಗೆ ರೀ ನೀವು ಹೇಳ್ತೀರಾ ಪರಮಾತ್ಮನೇ ಆಗಿದ್ದಾನೆ ಅಂದರೆ ಪರಮಾತ್ಮನ ಅಧೀನ ಅಂತ ಹೇಗೆ ಹೇಳ್ತೀರಾ ಅಂತ ಹೇಳಿದರೆ, ರಾಜ ರಾಷ್ಟ್ರಂ ಇತಿವತ್ ಪುರುಷ ಅಧೀನಮೇವ, ರಾಜನೇ ರಾಜ್ಯ, ರಾಜನೇ ರಾಜ್ಯ ಅಂದರೆ ರಾಜ ರಾಜ್ಯ ಅಲ್ಲ, ಕಿಂಗ್ ಇಸ್ ದ ಕಿಂಗ್ಡಮ್, ದಟ್ ಈಸ್ ಕಿಂಗ್ಡಮ್ ಇಸ್ ಅಂಡರ್ ದ ಕಂಟ್ರೋಲ್ ಆಫ್ ದ ಕಿಂಗ್, ಕಿಂಗ್ ಕಿಂಗ್ಡಮ್ನ ನೇಮನ ಮಾಡ್ತಾನೆ ಅಂದರೆ ಕಿಂಗ್ ಈಸ್ ಕಿಂಗ್ಡಮ್ ಅಂತ ಹೇಳೋದು. ರಾಜನೇ ರಾಜ್ಯ ಆಗಿದ್ದಾನೆ ರೀ, ರಾಜನೇ ದೇಶ ಅಂದರೆ ರಾಜನೇ, ನಾವು ದೇಶ ಅಂದರೆ ಮಣ್ಣು ಅಂತ ಹೇಳಿದಾಗ ಕೂಡ ದೇಶ ಮಣ್ಣಲ್ಲ, ದೇಶ ಮನುಷ್ಯರು ಅಲ್ಲ, ದೇಶ ಮನುಷ್ಯರು ಅಂತ ಹೇಳಿದಾಗ ಕೂಡ ದೇಶವೇ ಮನುಷ್ಯರು ಅಂದರೆ ನಿಜವಾಗಿ ದೇಶ ಅನ್ನೋದು ಮನುಷ್ಯರ ಒಂದು ಗುಂಪಿಂದ ಕೂಡಿರುವಂಥದ್ದು, ಮಣ್ಣನ್ನೋದು ದೇಶದಲ್ಲಿ ಇರುವಂಥದ್ದು. ಇವೆಲ್ಲವೂ ಕೂಡ ಅಭೇದ ಪ್ರಯೋಗ ಮಾಡ್ತೀವಿ, ಅಭೇದ ಪ್ರಯೋಗ ಮಾಡಿದಾಗ ಅದರ ಉದ್ದೇಶ ಏನು, ಯಾಕೆ ಬಂದಿದೆ ಅನ್ನೋದು ನಾವು ತಿಳ್ಕೋಬೇಕು. ಆದ್ದರಿಂದ ರಾಜಾರಾಷ್ಟ್ರಂ ಅಂದರೆ ರಾಷ್ಟ್ರ ರಾಜನ ಅಧೀನದಲ್ಲಿದೆ, ಆದ್ದರಿಂದ ರಾಜನೇ ರಾಷ್ಟ್ರ ಅಂತ ಹೇಗೆ ಹೇಳ್ತೀವೋ, ಪುರುಷನೇ ಇವೆಲ್ಲವೂ ಅಂತ ಹೇಳಿದೆ, ಪುರುಷನ ಅಧೀನವೇ ಇವೆಲ್ಲವೂ ಆಗಿದೆ. ಯದ್ ಅಧೀನ ಯಸ್ಯ ಸತ್ತಾ ತತ್ ತದಿತ್ಯೇವ ಭಣ್ಯತೆ ಇತಿ ಸ್ಮೃತೇಹೇ, ಸ್ಮೃತಿಯ ವಾಕ್ಯವನ್ನು ಹೇಳ್ತಾ ಇದ್ದಾರೆ. ಯದ್ ಅಧೀನ ಯಸ್ಯ ಸತ್ತ ತತ್ ತದಿತ್ಯೇವ ಭಣ್ಯತೆ, ಯಾವುದು ಯತ್ ಯಾವುದು ಯಸ್ಯ ಅಧೀನ, ಯಾರ ಅಧೀನದಲ್ಲಿರುತ್ತೋ, ಅಧೀನದಲ್ಲಿರೋದು ಏನು, ಸತ್ತ ಎಕ್ಸಿಸ್ಟೆನ್ಸ್, ಎಕ್ಸಿಸ್ಟೆನ್ಸ್ ಇಟ್ ಸೆಲ್ಫ್ ಈಸ್ ಅಂಡರ್ ದ ಕಂಟ್ರೋಲ್ ಆಫ್ ದ್ಯಾಟ್ ತತ್ ತತ್ ಇತಿಯೇವ, ಆವಾಗ ಅದು ಇದೆ ಅಂತ ಹೇಳುವಂಥದ್ದು. ಅಭೇದದ ಪ್ರಯೋಗ ಭಣ್ಯತೆ ಕಥ್ಯತೆ ಉಚ್ಯತೆ, ಭಣ್ಯತೆ ಅಂದರೆ ಉಚ್ಯತೆ ಅಂತ ನೋಡ್ರಿ, ಅದೇ ಅರ್ಥದಲ್ಲಿ ಭಣ್ಯತೆ ಹೇಳಲ್ಪಡುತ್ತದೆ. ತದಿತ್ಯೇವ ಭಣ್ಯತೆ, ಅದು ಇದೇ ಅಂತ ಇದೇ ಆಗಿದೆ, ಏವ ಭಣ್ಯತೆ ಹೇಳಲ್ಪಡುತ್ತೆ ಅಂಥೇಳಿ ಇತಿ ಸ್ಮೃತಿ, ಹೇ ಸ್ಮೃತಿಯ ವಾಕ್ಯವೂ ಹಾಗೇ ಇದೆ ಅಂಥೇಳಿ, ಅದ ಅನೇಕ ಪುರಾಣಗಳಲ್ಲಿ ಬರುವಂತಹ ವಾಕ್ಯವೂ ಆಗಿದೆ. ಇದಂ ಹಿ ವಿಶ್ವಂ ಭಗವಾನ್ ಇವ ಇತರ ಯಥೋ ಜಗಸ್ಥಾನ ನಿರೋಧ ಸಂಭವ ಇತಿ ಭಾಗವತೆ ಅಂಥೇಳಿ, ಅಂದರೆ ಭಾಗವತದಲ್ಲಿ ಬರುವ ಪ್ರಯೋಗವನ್ನು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಇದಂ ಹಿ ವಿಶ್ವಂ ಭಗವಾನ್, ಇದೇ ವಿಶ್ವ ಭಗವಂತ, ಈ ಸಮಸ್ತ ಜಗತ್ತು ಭಗವಂತನೇ, ಅಂದರೆ ಭಗವಾನ್ ಇವ ಇತರ, ಸೊ ಎಲ್ಲವೂ ಕೂಡ ಅವನದ್ದೇ ಆಗಿದೆ, ಅಂದರೆ ಅವನಕ್ಕಿಂತ ಭಿನ್ನವಾಗಿ ಇದ್ದು ಅವನ ವಶದಲ್ಲಿ ಇದ್ದರೂ ಕೂಡ ಅದನ್ನು ನಾವು ಅಭೇದದ ಪ್ರಯೋಗ ಇರುವಂಥದ್ದು ಮಾಡ್ತೀವಿ. ಸೊ ಈ ಭಾಗವತದಲ್ಲಿ ಈ ಪ್ರಯೋಗ ಇದೆ ಅನ್ನೋದನ್ನು ತಿಳಿಸಿಕೊಡ್ತಾ ಇದ್ದಾರೆ ನಾರದರು ವೇದವ್ಯಾಸರಿಗೆ ಹೇಳುವಂತಹ ಮಾತು. ಸೊ ಅಲ್ಲಿ ಹೇಳುವಂತಹ ಮಾತು ಹೀಗಿದೆ, ಏನಂತ ಹೇಳಿದೆ, ಸೃಷ್ಟಿಯಾದಿಗಳು ಎಲ್ಲವೂ ಕೂಡ ಸೃಷ್ಟಿಸಿಲ್ಲ ಎಂಬ ಇವೆಲ್ಲ ಕೂಡ ಭಗವಂತನೇ ಮಾಡ್ತಾನ. ಆದ್ದರಿಂದ ಈ ಜಗತ್ತಿಗೆ ಅಷ್ಟವಿಧ ವ್ಯಾಪಾರಗಳು ಅವನೇ ಮಾಡ್ತಾನಾದ್ದರಿಂದ ಈ ಜಗತ್ತು ಅವನ ಅಧೀನ ಆಗಿದೆ, ಈ ಜಗತ್ತು ಅವನಿಂದ ಭಿನ್ನ ಎನ್ನುವುದು ಸ್ಪಷ್ಟ. ಯಾಕಂದರೆ ಸೃಷ್ಟಿ ಮಾಡ್ತಾನೆ ಅಂದರೆ ಇಫ್ ಈ ಹಿಮ್ಸೆಲ್ಫ್ ಈಸ್ ಜಗತ್ತು, ಜಗತ್ತು ಸೃಷ್ಟಿ ಮಾಡೋದೆಲ್ಲಿಂದ ಬರ್ತದೆ, ಅದು ನೇಮನ ಮಾಡೋದು, ಈಸ್ ಕಂಟ್ರೋಲಿಂಗ್, ಹೀ ಈಸ್ ಕ್ರಿಯೇಟಿಂಗ್, ಹಿ ಡೆಸ್ಟ್ರಾಯ್ಸ್, ಇವೆಲ್ಲ ಹೇಳೋದು ಅರ್ಥ ಇಲ್ಲದೆ ಮಾತು. ಓನ್ಲಿ ವೆನ್ ಸಮಥಿಂಗ್ ಈಸ್ ಡಿಫರೆಂಟ್ ದ ಪರ್ಸನ್ ವಿಲ್ ಕ್ರಿಯೇಟ್. ಅಷ್ಟವಿಧ ವ್ಯಾಪಾರಗಳು ಯಾರಿಗೆ ಮಾಡಲಿಕ್ಕಾಗತ್ತೆ? ಭಗವಂತ ಜ್ಞಾನ ಕೊಡೋದು, ಅಜ್ಞಾನ ಕೊಡೋದು, ಬಂಧ ಕೊಡೋದು, ಮೋಕ್ಷ ಕೊಡೋದು ಇವೆಲ್ಲ ಮಾಡ್ತಾನೆ ಅಂತ ಹೇಳಿದರೆ ಅದೇ ಪರಮಾತ್ಮ ಆದರೆ ಇದೆಲ್ಲ ಅಷ್ಟವಿಧ ವ್ಯಾಪಾರಗಳು ಮಾಡೋದು ಅರ್ಥ ಇಲ್ಲದೆ ಮಾತಾಗತ್ತೆ. ಆದ್ದರಿಂದ ಪರಮಾತ್ಮನಿಗೆ ಜಗತ್ತಿಗೆ ಅಭೇದವನ್ನು ಹೇಳೋದು ಅರ್ಥಶೂನ್ಯವಾದ ಮಾತಾಗತ್ತೆ. ಜಗತ್ತು ಪರಮಾತ್ಮನಿಗಿಂತ ಭಿನ್ನವೂ ಆಗಿದೆ, ಅಷ್ಟೇ ಅಲ್ಲದೆ ಅವನಿಂದ ನಿಯಮ್ಯವೂ ಆಗಿದೆ, ಅವನು ನೇಮನ ಮಾಡುವವನಾಗಿದ್ದಾನೆ ಅನ್ನುವುದೇ ನಮಗೆ ಎಲ್ಲ ಕಡೆ ಸಿಗುವಂತಹ ಪ್ರಮಾಣಗಳು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನೇ ಮುಂಚೆ ಹೇಳ್ತಾ ಪುರುಷೈವೇದಂ ಸರ್ವಮಿತಿ ಪುರುಷೇನೈವೇದಂ ಸರ್ವಂ ವ್ಯಾಪ್ತಂ. ಜಗತ್ ಉತ್ಪತ್ತಿಯಾದಿ ಹೇತುತ್ವಾತ್ ಜಗದ್ ಆತ್ಮಕತ್ವೇನ ಉಚ್ಯತೆ ಭಗವಾನ್ ಇತಿ ವ್ಯಾಖ್ಯಾನಾಚ. ಅನುವ್ಯಾಖ್ಯಾನದಲ್ಲಿಯೂ ಬರುವಂತಹ ಮಾತು, ಜಗತ್ತಿನ ಉತ್ಪತ್ತಿ ಅಂದರೆ ಸೃಷ್ಟಿ ಮಾಡುವುದು, ಅದಕ್ಕೆ ಕಾರಣವಾಗಿರುವಂಥದ್ದು, ಅದರ ಎಲ್ಲ ಕಡೆ ವ್ಯಾಪ್ತನಾಗಿರುವಂಥದ್ದು, ಅದರ ಸಂಹಾರಾದಿ ಕಾರ್ಯಗಳನ್ನು ಮಾಡುವುದು ಇವೆಲ್ಲವೂ ಭಗವಂತ ಮಾಡ್ತಾನಾದ್ದರಿಂದ ಅವನೇ ಇದಕ್ಕೆ ನಿಯಾಮಕನಾಗಿದ್ದಾನೆ ಅಂತ ಹೇಳುವುದು ಸ್ಪಷ್ಟವಾಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದಾದ ಮೇಲೆ ನೋಡ್ರಿ ಇನ್ನೊಂದು ಅದಕ್ಕೆ ವ್ಯಾಖ್ಯಾನಗಳು ಹೇಳುವಾಗ ಹೇಳ್ತಾರೆ, ಈಗ ಭಗವಂತನೇ ಎಲ್ಲವೂ ಆಗಿದ್ದಾನೆ. ಈಗ ಹುಲ್ಲು ಹುಲ್ಲಿದೆ, ಸೆಗಣೆ ಇದೆ, ಇಲ್ಲ ಅಂದರೆ ಇಂಪ್ಯೂರ್ ಆಬ್ಜೆಕ್ಟ್ಸ್ ಎಲ್ಲ ಇದೆ, ಅಸಹ್ಯಕರವಾದ ವಸ್ತುಗಳಿದೆ, ಅವು ಎಲ್ಲವೂ ಭಗವಂತ ಅಂತ ಅಭೇದವನ್ನು ಹೇಳುವವರು ಹೇಳಬೇಕು ಅದು ಬಹಳ ಕಷ್ಟ ಆಗತ್ತೆ. ಅದಕ್ಕೆ ಏನು ಮಾಡಿದರೆ ಎಲ್ಲ ಮಿಥ್ಯ ಅಂತ ಹೇಳಿಬಿಟ್ಟಿದ್ದಾರೆ. ಯಾಕಂದರೆ ಈ ಅಭೇದ ಭಗವಂತನೇ ಎಲ್ಲವೂ ಭಗವಂತನೇ ಆಗಿದ್ದಾನೆ ಅಂತ ಹೇಳಿದಾಗ ಅತಿಹೀನವಾದ ಪದಾರ್ಥಗಳು ಯಾವುದಿದೋ ಅವೆಲ್ಲವೂ ಕೂಡ ಭಗವಂತ. ಅಸಹ್ಯವಾದ ಪದಾರ್ಥಗಳು ಏನೇನು ಜಗತ್ತಿನಲ್ಲಿ ಕಾಣುತ್ತೆ, ಅಸಹ್ಯಕರವಾದ ಪದಾರ್ಥಗಳು ಎಲ್ಲ ಕೂಡ ಭಗವಂತನೇ ಅಂತ ಹೇಳಬೇಕು, ಅದು ಹೇಳೋಕ್ಕೆ ಸಂಕೋಚ. ಆದ್ದರಿಂದ ಆ ತಪ್ಪು ದೃಷ್ಟಿಯನ್ನು ತಪ್ಪಿಸ್ಕೊಳ್ಳೋದಕ್ಕಾಗಿ ಇದೆಲ್ಲ ಮಿಥ್ಯ ಅಂತ ಹೇಳಿಬಿಟ್ರೆ ಎಲ್ಲರೂ ಇದೆಲ್ಲ ಇಂಪ್ಯೂರ್ ಆಬ್ಜೆಕ್ಟ್ಸ್ ಎಲ್ಲ ಮಿಥ್ಯ ಅಷ್ಟೆ ಅಂತ ಹೇಳಿಬಿಟ್ರೆ ಇಟ್ ಈಸಿಯರ್ ಹೇಳಕ್ಕೆ. ಆದ್ದರಿಂದ ಈ ಪುರುಷ ಸೂಕ್ತ ವಾಕ್ಯ ಅದಕ್ಕೆ ಭಗವಂತ ಸರ್ವವ್ಯಾಪಕತ್ವ, ಈ ಹೀನವಾದ ಅಸಹ್ಯಕರವಾದ ವಸ್ತುಗಳಲ್ಲಿ ಅವನು ವ್ಯಾಪ್ತನಾಗಿ ಇದ್ದರೂ ಅವು ಯಾವುದು ಅವನಿಗೆ ಅಂಟುವುದಿಲ್ಲ, ಎಲ್ಲವನ್ನೂ ಅವನು ನಿಯಮನ ಹೇಗೆ ಮಾಡ್ತಾನೆ ಅಂದರೆ ವ್ಯಾಪ್ತನಾಗದೆ ನಿಯಮನ ಮಾಡಲಿಕ್ಕಾಗುವುದಿಲ್ಲ. ಕೆಲವು ಜನ ಅದಕ್ಕೆ ಕೆಲವು ಮತಗಳಲ್ಲಿ ಅಸಹ್ಯಕರವಾದ ವಸ್ತುಗಳಲ್ಲಿ ಭಗವಂತ ಇರೋದಿಲ್ಲ ಅಂತ ಹೇಳು, ಓನ್ಲಿ ಗುಡ್ ಆಬ್ಜೆಕ್ಟ್ಸ್ನಲ್ಲೇ ಭಗವಂತ ಇರ್ತಾನೆ. ಅಸಹ್ಯಕರವಾದ ಅಂದರೆ ತುಂಬ ಅಸಹ್ಯವನ್ನು ಹುಟ್ಟಿಸುವ ಪದಾರ್ಥದಾಗ ಪರಮಾತ್ಮ ಇರೋದಿಲ್ಲ, ಯಾಕಂದರೆ ದಟ್ ಈಸ್ ವೆರಿ ಬ್ಯಾಡ್ ಫೌಲ್ ಸ್ಮೆಲ್ ಈವಿಲ್ ಆಬ್ಜೆಕ್ಟ್ಸ್ನಲ್ಲಿ ಭಗವಂತ ಇರೋದಿಲ್ಲ ಅಂತ ಹೇಳುವವರು ಕೆಲವರು ಇರ್ತಾರೆ. ಯಾಕೆ ಅಂದರೆ ಗೊಂದಲ, ಪರಮಾತ್ಮ ಇಷ್ಟು ಅಸಹ್ಯಕರವಾದದಲ್ಲಿದ್ದಾನೆ ಅಂದರೆ ಗೊಂದಲ ಆಗತ್ತೆ ಅಂತೇಳಿ. ಅದಕ್ಕೆ ಕೆಲವರು ಅದರಲ್ಲಿ ಇರೋದಿಲ್ಲ, ಒಳ್ಳೆಯದರಲ್ಲಿ ಮಾತ್ರ ಇರ್ತಾನೆ, ಕೆಲವರು ಎಲ್ಲ ಮಿಥ್ಯ ಅಂತ ಹೇಳ್ತಾರೆ, ಕೆಲವರು ಒಳ್ಳೆಯದು ಮಾತ್ರ ಭಗವಂತ ಇರ್ತಾನೆ ಕೆಟ್ಟದರಲ್ಲಿ ಭಗವಂತ ಇರೋದಿಲ್ಲ, ಎರಡೂ ತಪ್ಪೆ. ಭಗವಂತ ಎಲ್ಲದರೊಳಗೂ ಇರ್ತಾನೆ, ಆ ಇಂಪ್ಯೂರ್ ಆಬ್ಜೆಕ್ಟ್ಸ್ನೊಳಗೂ ಅವನಿರ್ತಾನೆ. ಸರ್ವವ್ಯಾಪಕ ಅಂದರೆ ಸರ್ವವ್ಯಾಪಕ ಮತ್ತು ಅದರಲ್ಲಿ ಕ್ವಾಲಿಫಿಕೇಷನ್ ಏನಿಲ್ಲ, ಆದರೆ ಅವನಿಗೆ ಯಾವುದು ಅಂಟೋದಿಲ್ಲ. ಆದ್ದರಿಂದ ಏನು ಅಭೇದ ಅರ್ಥವೂ ಹೇಳಬೇಕಾಗಿಲ್ಲ, ಲಿಮಿಟೆಡ್ ಸೆನ್ಸ್ನಲ್ಲಿ ಹೇಳಬೇಕಾಗಿಲ್ಲ, ಪೂರ್ಣವಾಗಿ ಎಲ್ಲದರೊಳಗೂ ಇದ್ದು ಎಲ್ಲವೂ ಮಾಡ್ತಾನೆ ಅವನ ಅಧೀನವಾಗಿದೆ ಅಂತ ಹೇಳೋದ್ರಲ್ಲಿ ನಮಗೆ ಮನವರಿಕೆ ಬರಬೇಕು. ಅವನು ಹೇಗಿರ್ತಾನೆ, ಅದು ಯಾವುದು ಅವನಿಗೆ ಹತ್ತುವುದಿಲ್ಲ ಅನ್ನೋದು ನಮಗೆ ಗೊತ್ತಾಗಬೇಕು. ಸೊ ಹೀಗೆ ಅರ್ಥವನ್ನು ಯಾಕೆ ಮಾಡಬೇಕು ಅಂತ ಹೇಳಿದರೆ, ಹೀಗೆ ಅರ್ಥ ಮಾಡೋದ ಕಾರಣ ನಮಗೆ ಹೇಳ್ತಾ ಇದ್ದಾರೆ ನ್ಯಾಯಸುಧೆಯಲ್ಲಿ, ಆಚಾರ್ಯರು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ, ನ್ಯಾಯಸುಧದಲ್ಲಿ ವಿಸ್ತಾರ ಮಾಡ್ತಾ ಇದ್ದಾರೆ. ನಮಗೆ ಮೂರನೇ ಅಧ್ಯಾಯದಲ್ಲಿ ಉಪಾಸನಾ ಪಾದದಲ್ಲಿ ಬರುವಂಥ ಮೂರನೇ ಅಧ್ಯಾಯ ಮೂರನೇ ಪಾದ, ಯಾಕಂದರೆ ಸಾಧನಾಧ್ಯಾಯ, ಸಾಧನಾಧ್ಯಾಯದಲ್ಲಿ ಉಪಾಸನಾ ಪಾದ, ಅಲ್ಲಿ ಬರುವಂತಹ ಮಾತು ವಿದ್ಯೆಯೇವತ್ತು ನಿರ್ಧಾರಣಾತ್ ಅನ್ನುವ ಸೂತ್ರಕ್ಕೆ ಅರ್ಥ ಹೇಳುವ ಸಂದರ್ಭದಲ್ಲಿ ವ್ಯಾಪ್ತ ಅನ್ನೋದಕ್ಕೆ ವಶೀಕೃತಂ ಅಂದರೆ ಭಗವಂತ ಎಲ್ಲದರಲ್ಲಿಯೂ ವ್ಯಾಪ್ತನಾಗಿ ಇದ್ದು ಎಲ್ಲವನ್ನೂ ತನ್ನ ವಶದಲ್ಲಿ ಇಟ್ಟುಕೊಂಡಿದ್ದಾನೆ ಅನ್ನುವ ಕಾರಣದಿಂದಾಗಿ ಅದನ್ನು ಹೇಳ್ತಾ ಇದ್ದಾರೆ. ಸೊ ಇದನ್ನು ನಾವು ದೃಷ್ಟಿಯಲ್ಲಿ ಇಟ್ಕೊಂಡು ಹೇಳಬೇಕು. ಅದಕ್ಕೆ ಹೇಳ್ತಾ ಇದ್ದಾರೆ, ಪುರುಷ ಏವ ಇದಂ ಸರ್ವಂ ಇತಿ ಪುರುಷೇಣ ಏವ ಇದಂ ಸರ್ವಂ ವ್ಯಾಪ್ತಂ ಆ ತೃಣಾತ್ ಕರೀಶಾತ್ ಸರ್ವಂ ಭಗವಾನ್ ಇತಿ ಮಿಥ್ಯಾದೃಷ್ಟಿ ಏಷಾ ಇತಿ ಶಾಖಾಂತರ ಬ್ರಾಹ್ಮಣೇನ ಅಸ್ಯ ವಾಕ್ಯಸ್ಯ ಪ್ರತೀಕಪೂರ್ವಕಂ ಸರ್ವವ್ಯಾಪ್ತಿತ್ವ ಅರ್ಥಕತ್ವೇನ ವ್ಯಾಖ್ಯಾನಾಚ ಅಂತ ಹೇಳಿ, ಅಂದರೆ ಭಗವಂತ ಒಂದು ಹುಲ್ಲು ಕಡ್ಡಿ, ತೃಣ ಅಂದರೆ ಹುಲ್ಲು ಕಡ್ಡಿ, ಇಲ್ಲ ಪುರೀಷಗಳು, ಮಲ ಮುಂತಾದದ್ದು, ಅಸಹ್ಯಕರವಾದ ಎಲ್ಲದರಲ್ಲಿ ಕೂಡ ಭಗವಂತ ಇದ್ದಾನೆ ಅಂದರೆ ಅದು ಮಿಥ್ಯಾದೃಷ್ಟಿ ಅಂತ ಹೇಳಿ, ಅಂದರೆ ಇದೆಲ್ಲ ಮಿಥ್ಯ ಅಂತ ಹೇಳುವಂಥದ್ದು ಅದೆಲ್ಲ ಸರಿಯಲ್ಲ ಅಂಥೇಳಿ ಶಾಖಾಂತರ ಬ್ರಾಹ್ಮಣೇನ ಅಸ್ಯ ವಾಕ್ಯಸ್ಯ ಪ್ರತೀಕ ಅಂದರೆ ಅವೆಲ್ಲ ಪ್ರತೀಕಗಳು, ಅದರಲ್ಲಿ ಮಿಥ್ಯ ಅಂತ ಹೇಳಬೇಕಾಗಿದ್ದಿಲ್ಲ, ಅದು ಭಗವಂತನ ಪ್ರತೀಕಗಳಾಗಿವೆ. ಅವನು ಸರ್ವವ್ಯಾಪಕನಾಗಿದ್ದಾನೆಂದ ಅವನ ಸರ್ವವ್ಯಾಪಿತ್ವ ಅರ್ಥಕತ್ವೇನ ನಾವು ಸರ್ವವ್ಯಾಪಿ ಅನ್ನುವ ಅರ್ಥದಲ್ಲಿ ನಾವು ಅದನ್ನು ಮಾಡಬೇಕೇ ಹೊರತು ಆ ವ್ಯಾಪಿತ್ವ ಅನ್ನುವುದು ಅವನ ನಿಯಮನಕ್ಕೆ ಒಳಪಟ್ಟಿದೆ ಅಂತ ಹೇಳುವುದಕ್ಕೆ ಹೇಳುವಂಥ. ಅಂದರೆ ನೋಡ್ರಿ, ಈಗ ಎಲ್ಲ ಕಡೆ ವ್ಯಾಪಕವಾಗಿರುವಂಥದ್ದು ನಿಯಮನ ಮಾಡಬೇಕಂತ ಅರ್ಥ ಇಲ್ಲ. ಈಗ ಸ್ಪೇಸ್ ಎಲ್ಲ ಕಡೆ ಇದೆ, ಬಟ್ ಸ್ಪೇಸ್ ನಮ್ಮನ್ನು ನಿಯಮನ ಮಾಡ್ತಾ ಇಲ್ಲ. ವ್ಯಾಪಕತ್ವ ನಿಯಾಮಕತ್ವವನ್ನು ಹೇಳ, ಸರ್ವ ನಿಯಾಮಕತ್ವ ಬರಬೇಕಂದ್ರೆ ಸರ್ವ ನಿಯಾಮಕತ್ವಕ್ಕೆ ವ್ಯಾಪಕತ್ವ ಆಟೋಮ್ಯಾಟಿಕ್ಕಾಗಿ ಇಂಪ್ಲೈ ಆಗುತ್ತೆ. ಯಾಕಂದರೆ ಯಾರು ಸರ್ವ ನಿಯಾಮಕನಾಗಿದ್ದಾನೋ ಅವನು ವ್ಯಾಪಕತ್ವವನ್ನು ಪಡೆದವನಾಗಿದ್ದಾನೆ. ಯಾಕಂದರೆ ವ್ಯಾಪಕತ್ವದಿಂದ ನಿಯಾಮಕತ್ವ ಬರಬೇಕಂತ ಇಲ್ಲ, ಆದರೆ ನಿಯಾಮಕತ್ವದಿಂದ ಅಂದರೆ ಸರ್ವ ನಿಯಾಮಕತ್ವದಿಂದ ವ್ಯಾಪಕತ್ವ ಬಂದೇ ಬರುತ್ತೆ. ಅಂದರೆ ಈಗ ನಾವು ಲೋಕದಲ್ಲಿ ಮಾಡುವಂಥ ನಿಯಮನ ಸರ್ವ ನಿಯಾಮಕ ಅಲ್ಲ. ಈಗ ನಮ್ಮ ಬಾಸ್ ನಮ್ಮ ನಿಯಮನ ಮಾಡ್ತಾನೆ ಅಂತ ಹೇಳಿದರೆ ಇಟ್ ಈಸ್ ಎ ಕಂಟ್ರೋಲಿಂಗ್ ಓನ್ಲಿ ಸರ್ಟನ್ ಆಸ್ಪೆಕ್ಟ್ಸ್ ಅಷ್ಟೇ, ನಾಟ್ ಎ ಕಂಪ್ಲೀಟ್ ಕಂಟ್ರೋಲ್ ಅಲ್ಲ. ಆದ್ದರಿಂದ ಈ ಕಂಪ್ಲೀಟ್ ಕಂಟ್ರೋಲ್ ಅನ್ನುವುದು ಪರಮಾತ್ಮನಿಗೆ ಮಾತ್ರ ಅನ್ವಯವಾಗುವಂಥದ್ದು. ಅವನು ಸರ್ವ ನಿಯಾಮಕ, ಸರ್ವವ್ಯಾಪಕ. ಆದ್ದರಿಂದ ಅವನು ಎಲ್ಲವೂ ಅವನ ಅಧೀನತ್ವದಲ್ಲಿ ಇದೆ ಅಂತ ಹೇಳೋದರಲ್ಲಿ ಉದ್ದೇಶ ಎರಡು ಚಿಂತನೆಗಳು ನಮಗೆ ಮುಖ್ಯವಾಗಿ ಬರಬೇಕು. ಎಲ್ಲವೂ ಅವನ ಅಧೀನದಲ್ಲಿದೆ ಅಂತ ನಾವು ಉಪಾಸನೆ ಮಾಡುವುದರ ಮೂಲಕವಾಗಿ ಪರಮಾತ್ಮನ ಮಹಿಮೆಯನ್ನು ಸ್ವಲ್ಪ ಮಟ್ಟಿಗೆ ತಿಳಿದವರಾಗ್ತೀವಿ. ಆ ಮಹಿಮೆಯನ್ನು ತಿಳಿಯುವುದಕ್ಕಾಗಿ, ಅವನ ಅಧೀನದಲ್ಲಿಯೇ ಎಲ್ಲವೂ ಇದೆ ಅಂತ ತಿಳಿಯುವುದಕ್ಕಾಗಿ ಅವನು ಸರ್ವವ್ಯಾಪಕನಾಗಿದ್ದಾನೆ, ಸರ್ವ ನಿಯಾಮಕನಾಗಿದ್ದಾನೆ ಅನ್ನುವ ಚಿಂತನೆ ಇದ್ದರೆ ಮಾತ್ರ ಅವನ ಉಪಾಸನೆ ಅದು ನಿಜವಾದ ಉಪಾಸನೆ. ಅದಕ್ಕೆ ಉಪಾಸನಾಪ ಅತಯೇವ ಸುಧಾಯಾಮ್ ಉಪಾಸನಾಪಾದೇ ವ್ಯಾಪ್ತಂ ವಶೀಕೃತಂ ಇತಿ ವ್ಯಾಖ್ಯಾತಂ. ಅವನು ವ್ಯಾಪ್ತ ಅನ್ನುವ ಶಬ್ದ ನೋಡ್ರಿ, ಆ ಶಬ್ದ ಕೂಡ ವಿಶೇಷ, ವ್ಯಾಪ್ತ ಅಂದರೆ ಪರ್ವೇಷನ್ ಅಂತ ಜನರಲ್ ಆಗಿ ನಾವು ಟ್ರಾನ್ಸ್ಲೇಟ್ ಮಾಡ್ತೀವಿ, ಆದರೆ ಇಟ್ ಈಸ್ ನಾಟ್ ಕರೆಕ್ಟ್ ಟ್ರಾನ್ಸ್ಲೇಷನ್, ಐತೆ ಕ್ರೂಡ್ ಟ್ರಾನ್ಸ್ಲೇಷನ್, ರಫ್ ಟ್ರಾನ್ಸ್ಲೇಷನ್ ಅಷ್ಟೇ. ವ್ಯಾಪ್ತ ಅಂದರೆ ವ್ಯಾಪಿಸಿ ಇದ್ದಾನೆ, ಪರ್ವೇಡ್ ಆಗಿದ್ದಾನೆ ಅನ್ನುವುದು ಪರ್ವೇಷನ್. ವ್ಯಾಪ್ತ ಇಸ್ ಪರ್ವೇಷನ್ ಇಸ್ ಎ ಕ್ರೂಡ್ ಟ್ರಾನ್ಸ್ಲೇಷನ್, ರಫ್ ಟ್ರಾನ್ಸ್ಲೇಷನ್. ಯಾಕೆ ಅಂದರೆ ವ್ಯಾಪ್ತ ಅನ್ನುವ ಶಬ್ದ ವಿ ಆಪ್ತ, ವ್ಯಾಪ್ತ ಅನ್ನೋದು ಬಿಡಿಸಿದರೆ ವಿ ಪ್ಲಸ್ ಆಪ್ತ, ಆಪ್ತ ಅಂದರೆ ಪಡೆಯುವುದು, ವಿಶೇಷವಾಗಿ ಪಡೆಯುವುದು. ವಿಶೇಷವಾಗಿ ಪಡೆಯುವುದಂದರೆ ಏನು? ವಶದಲ್ಲಿ ಇಟ್ಕೊಳ್ಳೋದು, ವಶೀಕೃತಂ. ಅದಕ್ಕೆ ವ್ಯಾಪ್ತಂ ಅನ್ನುವುದಕ್ಕೆ ಜಸ್ಟ್ ಪರ್ವೇಷನ್ ಅಲ್ಲ, ವಶೀಕೃತಂ ಇತಿ ವ್ಯಾಖ್ಯಾತಂ. ವ್ಯಾಪ್ತ ಮೀನ್ಸ್ ವಶೀಕೃತ, ಎಲ್ಲವೂ ಅವನಿಂದ ವ್ಯಾಪ್ತವಾಗಿದೆ, ಅವು ಎಲ್ಲವೂ ಅವನು ವಶಕ್ಕೆ ಒಳಪಟ್ಟಿದೆ. ಎರಡು ಸಮಾನಾರ್ಥಕ, ದಟ್ ಈಸ್ ಆ್ಯಕ್ಚುಲಿ ಅಬ್ಸಲ್ಯೂಟ್ಲಿ. ಆ್ಯಂಡ್ ನಾವು ಕ್ಲೋಸರ್ ಟ್ರಾನ್ಸ್ಲೇಷನ್ ವಿಲ್ ಬಿ ವ್ಯಾಪ್ತ ಅಂದರೆ ಪರ್ವೇಷನ್ ಅನ್ನೋದು ರಫ್ ಟ್ರಾನ್ಸ್ಲೇಷನ್, ವ್ಯಾಪ್ತ ಅಂದರೆ ಆಲ್ ಕಂಟ್ರೋಲಿಂಗ್ ಅನ್ನೋದು ಇದು ಬೆಟರ್ ಟ್ರಾನ್ಸ್ಲೇಷನ್. ವಿಶೇಷವಾಗಿ ಪಡೆಯುವುದು ಅಂದರೆ ವಿಶೇಷವಾಗಿ ಅದನ್ನು ತನ್ನ ಅಧೀನದಲ್ಲಿ ಇಟ್ಟುಕೊಳ್ಳುವುದು. ಆದ್ದರಿಂದ ಉಪಾಸನಾ ಪಾದದಲ್ಲಿ ಮುಖ್ಯವಾಗಿ ಹೇಳುವಂಥ ಅಂಶ ಆಗಿದೆ ಇದು, ವ್ಯಾಪ್ತಂ ವಶೀಕೃತಂ ಇತಿ ವ್ಯಾಖ್ಯಾತಂ. ವ್ಯಾಖ್ಯಾನ ನಿಜವಾಗಿ ವ್ಯಾಪ್ತಕ್ಕೆ ವಶೀಕೃತ ಅನ್ನೋದು ನಿಜವಾದ ವ್ಯಾಖ್ಯಾನ ಆಗಿದೆ. ಅದನ್ನೇ ಇಲ್ಲಿ ಹೇಳ, ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉಚ್ಯತೆ ತದ್ ಅಧೀನತ್ವಾತ್ ನತು ಸರ್ವಸ್ವರೂಪತಃ, ನತು ಸರ್ವಸ್ವರೂಪತಃ. ಇದು ಪದ್ಮಪುರಾಣದಲ್ಲಿ ಬರುವಂಥ ಮಾತಾಗಿದೆ. ಸೊ ಅವನ ಅಧೀನದಲ್ಲಿದೆ, ಆದ್ದರಿಂದ ಅವನೇ ಅದೇ ಆಗಿದೆ ಅಂತ ಹೇಳ್ತಾರೆ. ನತು ಸರ್ವಸ್ವರೂಪತಃ, ಅವನೇ ಅದು, ಲಿಟ್ರಲ್ ಆಗಿ ಅಲ್ಲ, ಲಿಟ್ರಲಿ ಹೀ ಈಸ್ ನಾಟ್ ದ ಆಲ್ ದ ಆಬ್ಜೆಕ್ಟ್ಸ್ ಇನ್ ದ ಪರಮಾತ್ಮ ಈಸ್ ನಾಟ್ ಆಲ್ ದ ಆಬ್ಜೆಕ್ಟ್ಸ್ ದಟ್ ವಿ ಸಿ, ಬಟ್ ಹೀ ಈಸ್ ದ ವ್ಯಾಪ್ತ, ವ್ಯಾಪಕ. ಇವೆಲ್ಲವೂ ವ್ಯಾಪ್ತವಾಗಿದೆ, ಅವನಿಂದ ವ್ಯಾಪ್ತವಾಗಿದೆ, ಅವನೆಲ್ಲದರಲ್ಲಿಯೂ ವ್ಯಾಪಕನಾಗಿದ್ದಾನೆ, ಅದು ಅವನ ಅಧೀನದಲ್ಲಿದೆ ಅಂತ ಹೇಳೋದಕ್ಕಾಗಿ ಹೇಳಿದೆ ಹೊರತು ಅವನ ಸ್ವರೂಪವಲ್ಲ ಅಂಥೇಳಿ ಇತಿ ಪ್ರಥಮೆ ಬೃಹದ್ ಭಾಷ್ಯದಲ್ಲಿ ಹೇಳುವಂಥ ಮಾತು ಅದೇ ಆಗಿದೆ. ಬೃಹದ್ ಭಾಷ್ಯ ಉಕ್ತವಾ ಭಾರತವಚನಾಚ ಮಹಾಭಾರತದಲ್ಲಿ ಅದನ್ನೇ ಹೇಳ್ತಾರೆ. ಯದ್ವಾ ಸುಧಾ ಉಕ್ತ ರೀತಿಯ ಪತ್ಯಾದಿ ಶಬ್ದೇಭ್ಯ, ಪತಿ ಭಗವಂತ ಪತಿ, ಎಲ್ಲದಕ್ಕೂ ಓಡೆಯ ಅಂತ ಹೇಳಿದಾಗಲೂ ಅದೇ ಪತಿ ಅಂತ ಹೇಳಿದರೆ ಪ ರಕ್ಷಣೆ ಪಾಲನೆ ಮಾಡುವವನು ಪತಿ. ಆದ್ದರಿಂದ ಪತಿ ಆದಿ ಶಬ್ದೇಭ್ಯ ಪತಿ ಮುಂತಾದ ಶಬ್ದಗಳಿಂದ ಕೂಡ ಭಗವಂತ ವಾಚ್ಯನಾಗಿದ್ದಾನೆ ಅಂತ ಹೇಳಿದರೆ ಅಲ್ಲಿ ಕೂಡ ಇತಿ ಅತ್ರ ಟೀಕ ಉಕ್ತ ರೀತ್ಯ ಚ ಭೂತ ಭವ್ಯಾಧಿಕಂ ಸಂಸಾರಿ ಪ್ರಾಣಿಜಾತಂ ತೇಷಾಂ ದೇಹದ್ವಾರ ಭೂತತ್ವಾದಿ ಉಪಪತ್ತೇ ಪುರುಷಯೇವ ಪುರುಷನಾಮಕ ಪರಮಾತ್ಮ ಅಧೀನಮೇವ ಅಂತ ಅರ್ಥ. ಪುರುಷ ಅಧೀನಮೇವ ಯತ್ ಯಸ್ಮಾತ್ ಅನ್ನೇನಾತಿರೋಹತಿ ಅದು ಬೇಕಂದರೆ ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಅದನ್ನು ನೋಡೋಣ. ಅದನ್ನೇನಾತಿರೋಹತಿ ಏತಾವಾನ್ ಅಸ್ಯ ಮಹಿಮಾ ಅನ್ನೋದು ಅದು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಸೊ ಈ ವಿಧವಾಗಿ ಭಗವಂತನ ಅಧೀನತ್ವವನ್ನು ಹೇಳುವುದಕ್ಕೆ ಸಮರ್ಥನೆ ಮಾಡಲಿಕ್ಕೆ ಎಲ್ಲ ಮಾತುಗಳನ್ನು ಹೇಳಿದ್ದಾರೆ. ನಾನಿಲ್ಲಿಗೆ ಇದನ್ನು ನಿಲ್ಲಿಸ್ತಾ ಇದ್ದೀನಿ, ಸೊ ದಟ್ ಕ್ವಶನ್ ಆನ್ಸರ್ಸ್ಗೆ ಟೈಮ್ ಕೊಡೋಣ ಅಂತೇಳಿ. ಹರೇ ಶ್ರೀನಿವಾಸ ಶ್ರೀಕೃಷ್ಣಾರ್ಪಣ. ಪ್ರಶ್ನೆಗಳಿದ್ದರೆ ಕೇಳ್ಬೋದು.